ಬಿಟ್ಟು ಕೇಳಿದಂತ ಕೃಷ್ಣ. ನೋಡಿ ಎಲ್ಲಿ ಅರ್ಜುನ, ಎಲ್ಲಿ ಕೃಷ್ಣ, ಎದುರು ಬಿಟ್ಟು ನಿಂತ್ಕೊಂಡಿದ್ದಾನೆ ಕೃಷ್ಣ. ಅದಕ್ಕೆ ನೆನೆದವರ ಮನದಲ್ಲಿ ಅಂತ ಹೇಳ್ತಾರಲ್ಲ ದೇವರು, ಚಿಂತನೆ ಮಾಡೋದೇ ಸಾಕು, ನೆನೆಸಿದ ತಕ್ಷಣ ಭಗವಂತ ಬರ್ತಾನೆ, ಒಂದು ಎದುರು ನಿಂತ್ಕೊಂಡು ಮಾತಾಡಿಸ್ತಾನೆ. ಏನು ಅರ್ಜುನ ಅಂದ್ರೆ, ಕೃಷ್ಣ ನನಗೇನು ತೋಚಿರಲಿಲ್ಲ ಅದು ಸನ್ಯಾಸಿ ಆಗಿಬಿಟ್ಟೆ ಅಂತ ಹೇಳ್ತಾರೆ. ನನಗೇನು ತೋಚಿರಲಿಲ್ಲ ಅದು ಸನ್ಯಾಸಿ ಆಗಿಬಿಟ್ಟೆ. ಏನು ಬೇಕು ನಿನ್ನ ಸುಭದ್ರೆ? ನನಗೆ ಬೇಕು. ಹಾಕಿರೋ ಸನ್ಯಾಸಿ ಬೇಕು, ಸುಭದ್ರೆ ನಿನಗೆ ಬೇಕಾ? ಆಯ್ತು ಸುಭದ್ರೆ ಕೊಡ್ತೇನೆ ಅಂತ ಕೃಷ್ಣ ಹೇಳಿದ. ನಿನಗೇ ಕೊಟ್ಟು ಮದುವೆ ಮಾಡ್ತೇನೆ, ಒಳ್ಳೆ ಆಶ್ಚರ್ಯ ಈಗಿದು. ಬಲರಾಮದೇವರು ಕೊಟ್ಟಾಗಿದೆ ಈಗಾಗಲೇನೆ, ನಾನು ನಿನಗೇ ಕೊಟ್ಟು ಮಾತಾಡಿ ಮದುವೆ ಮಾಡ್ತೇನೆ, ಆಯ್ತೋ ಇಲ್ಲವೋ? ದುರ್ಯೋಧನ ಕೇಳಿದ ಹಾಗೆ ಅರ್ಜುನ ನನ್ನ ಭಾಷೆ ಕೊಡು ಏನು ಅಂತ ಕೇಳಕ್ಕೆ ಹೋಗಲಿಲ್ಲ. ಕೃಷ್ಣನ ಮಾತು ಅಂದ್ರೆ ಭಾಷೆ, ಅದನ್ನು ಸಂಶಯ ಪಡಲಿಕ್ಕೆ ಹೋಗಬಾರದು. ಆ ಕೃಷ್ಣ ಏನು ಮಾಡಿದಂತ ಅರ್ಜುನ ಕೈತಾ ಇಲ್ಲ ಅಂತ ತಾನೇ ಕೈ ಹಾಕಿಬಿಟ್ಟಂತೆ. ಆಚಾರ್ಯ ಬರೀತಾರೆ, ದದೌ ಕರಮಸ್ಮೈ ಚಕ್ರಾಂಕಂ, ತನ್ನ ಚಕ್ರ ಲಾಂಛಿತವಾದ ಕೈಯನ್ನು ಅರ್ಜುನ ಕೈ ಮೇಲೆ ಹಾಕಿದನಂತೆ. ಕೃಷ್ಣ ಯಾತಕ್ಕೆ ಹೀಗೆ ಮಾಡ್ದ ಅಂದ್ರೆ, ತನ್ನಣ್ಣ ಬಲರಾಮದೇವರು ದುರ್ಯೋಧನ ಕೈಯಲ್ಲಿ ಕೈ ಹಾಕಿದ್ದಾರೆ, ಅದಕ್ಕೆ ನಾನು ಕೈ ಹಾಕಿ ತೋರಿಸ್ತೇನೆ ಅಂತ ಪರಮಾತ್ಮ ತೋರಿಸ್ತಾರೆ. ಯಾರು ನಡೆಯುತ್ತೆ ನೋಡ್ಬೇಕೀಗ. ಆಚಾರ್ಯ ಎಷ್ಟು ಚೆನ್ನಾಗಿ ಸಂಗ್ರಹ ಮಾಡಿದ್ದಾರೆ ಕಥೆನ ಮಹಾಭಾರತದ್ದು ಅಂದ್ರೆ, ಬಲರಾಮದೇವರ ಕೈಯಲ್ಲಿ ನೇಗಿಲ ಚಿಹ್ನ ಇತ್ತು, ಕೃಷ್ಣನ ಕೈಯಲ್ಲಿ ಚಕ್ರ ಚಿಹ್ನ ಇದೆ. ಚಕ್ರ ಎರಡರ್ಥ, ನಿನ್ನ ಸುಭದ್ರನ ಕೊಟ್ಟೆ ಕೊಡ್ತೇನೆ ಅಂತ ಒಂದರ್ಥ, ದುರ್ಯೋಧನೆಗೆ ಚಕ್ರ ಮಾಡಿದ್ದೆ ಹೊಡಿಸ್ತೇನೆ ಅಂತ ಇನ್ನೊಂದರ್ಥ. ಅದಕ್ಕೆ ದುರ್ಯೋಧನೆಗೆ ಚಕ್ರ ಸಿಗ್ತದೆ ಎಂದು ಸುಭದ್ರೆ ಸಿಗೋದಿಲ್ಲ. ಇದು ಒಂದು ದೃಷ್ಟಿಯಿಂದ ನಮಗೆ ಎಲೆಕ್ಷನ್ನಲ್ಲಿ ನೋಡಿ, ಈ ಸಿಂಬಲ್ಸ್ ಇಂದ ಗಲಾಟೆ ಮಾಡ್ಕೊ ಹೋರಾಟ ಮಾಡ್ತಾರಲ್ಲ, ಕೃಷ್ಣ ಬಲರಾಮರ ಹಾಕೊಟ್ಟ ಪದ್ಧತಿ ಅದು. ಆತದ ನೇಗಿಲ ಚಿಹ್ನೆ ಬಲರಾಮದೇವರದು, ಚಕ್ರ ಚಿಹ್ನೆ ಕೃಷ್ಣಂದು. ಎಲೆಕ್ಷನ್ನವರಿಗೆ ಈ ಸ್ಫೂರ್ತಿ ಕೊಡಲಿಕ್ಕೆ ಸಿಂಬಲ್ ಮಾಡಿ ಹೋರಾಟ ಮಾಡೋದಕ್ಕೆ ಒಳ್ಳೆ ದೃಷ್ಟಾಂತ ಇತ್ತು. ಯಾರು ಗೆಲ್ತಾರೆಂಬ ಮುಂದೆ ರಿಸಲ್ಟ್ ಮುಂದೆ ಅನೌನ್ಸ್ ಆಗ್ತದೆ ಗೊತ್ತು ನಮಗೆ. ಅರ್ಜುನ ಕೃಷ್ಣ ಅಷ್ಟು ಮಾಡಿ, ಆಯ್ತು ಅರ್ಜುನ ನಿನಗೆ ಸುಭದ್ರೆ ಅಂತ ಹೇಳಿ, ಇಲ್ಲೇ ಇರು ನಾನು ವ್ಯವಸ್ಥೆ ಮಾಡ್ತೇನೆ ಅಂತ ಹೊರಟು ಬಿಡ್ತಾನೆ. ವೇಷ ಬಿರ್ಲಾಯಿಸ್ಬೇಡ, ಅದೇ ವೇಷ ಇರಲಿ ಅಂತ ಹೇಳ್ತಾನೆ. ಸರಿ ತೆಗಿಬೇಡ, ಅದರಲ್ಲೇ ಮದುವೆ ಮಾಡ್ತೇನೆ, ಯೋಚನೆ ಮಾಡಬೇಡ ಅಂತ ಹೇಳಿ ಕೃಷ್ಣ ಅಲ್ಲಿಂದ ಹೊರಟನಂತೆ. ಅಷ್ಟು ದೊಡ್ಡ ಸುದ್ದಿ ಆಗೋಯ್ತು, ಯಾರೋ ಸ್ವಾಮಿಗಳು ಬಂದಿದ್ದಾರೆ, ಸುದ್ದಿ ಆಯ್ತು. ಅರ್ಜುನ ವೇಷದಲ್ಲಿದ್ದಾನಲ್ಲ, ಜನ ಎಲ್ಲ ಸೇರಿಬಿಟ್ರಂತೆ. ಇವತ್ತು ಜನಗಳು ಸ್ವಾಮಿಗಳು ಬಂದು ಜನ ದವಾ ದವಾ ಸೇರಿಬಿಡ್ತಾರೆ, ಪದ್ಧತಿ ಅದು. ಅದು ಊಟದೊತ್ತಿಗಂತೂ ಮ್ಯಾಕ್ಸಿಮಮ್ ಆಗಿಬಿಟ್ಟಿರ್ತಾರೆ. ಸ್ವಾಮಿಗಳು ಬಂದ್ರೆ ಮೊದಲೇ ಬರ್ತಾರೆ, ಊಟದೊತ್ತಿ ಫುಲ್ ಆಗಿರುತ್ತೆ ಮಠ ಪಾಪ. ಆಮೇಲೆ ಯಾರು ಇರೋದು, ಎಲೆ ಬೆಳೆಯೋಕ್ಕೂ ಯಾರು ಇರೋದಿಲ್ಲ, ಅದು ಇನ್ನೊಂದು ವಿಶೇಷ. ಎಲ್ಲ ಸೇರಿದ್ರು, ಬಲರಾಮದೇವರು ಬಂದಿದ್ದಾರೆ, ಯಾರೋ ಸ್ವಾಮಿಗಳು ಬಂದಿದ್ದಾರಂತೆ, ಚಿಕ್ಕ ವಯಸ್ಸಂತೆ, ಭಾರಿ ಸುಂದರ ಅಂತೆ, ಹುಚ್ಚಾಬಟ್ಟೆ ಚೆನ್ನಾಗಿ ಮಾತಾಡ್ತಾರಂತೆ. ಎಲ್ಲ ಕೇಳಿದ್ದು ಗುಂಪು ಗುಂಪೆ, ಲಕ್ಷ ಯಾದವರು ಅಂದ್ರೆ ಕೋಟಿಗಟ್ಟಲೆ ಜನ ಅವರೆಲ್ಲ ಕೂಡ. ಅದು ಸ್ಟೇಡಿಯಂ, ಅದು ರೇವತ ಪರ್ವತ ದೊಡ್ಡ ಸ್ಟೇಡಿಯಂ, ನ್ಯಾಚುರಲ್ ಸ್ಟೇಡಿಯಂ. ಅಷ್ಟು ಜನ ಸೇರಿಬಿಟ್ಟಿದ್ದಾರೆ. ಅರ್ಜುನಿಗೆ ಗಾಬರಿ ಆಗುತ್ತೆ, ಏನೋ ಮಾಡಕ್ಕೆ ಏನೋ ಮಾಡ್ಕೊಂಡು ಅಂತ ನೋಡ್ತಾ ಇದ್ದಾನೆ. ಬಲರಾಮದೇವರು ಬಂದೇ ಬಿಟ್ರು ಹತ್ರ, ಒಂದು ಅರ್ಜುನ ನಮಸ್ಕಾರನೇ ಹಾಕಿಬಿಟ್ರು ಜೋರಾಗಿ. ಅರ್ಜುನಿ ಹುಚ್ಚಾಬಟ್ಟೆ ಗಾಬರಿ ಆಗೋತಿ. ಬಲರಾಮದೇವರಲ್ಲಿ ತಾನೇ ಎಲ್ಲಿ ಯೋಚನೆ ಮಾಡ್ತಾನೆ. ಬಲರಾಮದೇವರು ಸಾಕ್ಷಾತ್ ಶೇಷದೇವರ ಅವತಾರ, ಮಹಾಭಗವಂತನ ಶುಕ್ಲಕೇಶ ಆವೇಶ ಬೇರೆ ಅವರಲ್ಲಿದೆ. ವಯಸ್ಸಿನಲ್ಲಿ ಎಲ್ಲರೂ ದೊಡ್ಡವರು ಬಲರಾಮದೇವರು. ಅಂಥವರು ಮುಂದೆ ನಾನೆಲ್ಲ ಯಾವ ಲೆಕ್ಕ, ಏನೋ ವೇಷ ಹಾಕಿಕೊಂಡಿದ್ದು ಫಜಿತ ಆಗುತ್ತೆ ನನಗೀಗ. ನಿಜವಾಗ್ಲೂ ನಮಸ್ಕಾರನೇ ಮಾಡಿಬಿಟ್ರಲ್ಲ ಅಂತ ಗಾಬರಿ ಆಗಿಬಿಟ್ಟು ಏನು ಮಾಡಬೇಕು ಅಂತ ತೋರಿಸಿರಲಿಲ್ಲ ಪಾಪ. ತಿರುಗಿ ತಾನು ನಮಸ್ಕಾರ ಮಾಡಿಬಿಡ್ತಾರೆ, ಸಾಷ್ಟಾಂಗ ಅವರಿಗೆ ನಮಸ್ಕಾರ ಮಾಡಿಬಿಡ್ತಾರೆ. ಬಲರಾಮದೇವರಿಗೆ ಶಾಕ್ ಆಯಿತು, ಅರೇ ಸ್ವಾಮಿಗಳು ಮಾಡಬಾರ್ದು ನಮಗೆಲ್ಲ, ನಾವು ಗೃಹಸ್ಥರು ಅಂತ ಹೇಳಿದರು. ಪಾಪ, ಗೃಹಸ್ಥರಿಗೆ ಸ್ವಾಮಿಗಳು ನಮಸ್ಕಾರ ಮಾಡಬಾರ್ದು, ಅದಕ್ಕೆ ಆಚಾರ್ಯ ತೋರಿಸಿಕೊಡ್ತಾರೆ. ಸನ್ಯಾಸಿಗಳು ಗೃಹಸ್ಥರಿಗೆ ನಮಸ್ಕಾರ ಮಾಡಾಗೇ ಇಲ್ಲ. ಆಚಾರ್ಯ ಸನ್ಯಾಸ ತಗೋತೇನೆ ಅಂತ ಹೋದ ಕಾಲಕ್ಕೆ ತಂದೆ ತಾಯಿ ತುಂಬ ಹೇಳ್ತಾರೆ, ಆಚಾರ್ಯ 10 ವರ್ಷ ಅಷ್ಟೇ ಅವರಿಗೆ ಇನ್ನೂ ಕೂಡ. ಆಗ ಸನ್ಯಾಸ ತಗೊಳ್ತೇನೆ ಅಂತ ಹೊರಟಾಗ ಅವ್ರು ಬಂದು ಹೇಳ್ತಾರೆ, ವಾಸುದೇವ ಸನ್ಯಾಸ ತಗೊಳ್ಬೇಡ, ಇಲ್ಲ ನಾನು ಸನ್ಯಾಸ ತಗೊಳ್ಳೇಬೇಕು, ತಗೊಳ್ಬೇಡ ನಾನು ತಗೊಳ್ತೇನೆ. ಇದು ತೋಚಿರಲಿಲ್ಲ ಪಾಪ, ತುಂಬ ದುಃಖ ಆಗಿತ್ತು. ಒಂದು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿಬಿಟ್ರಂತೆ, ವಾಸುದೇವ ನೀನು ನಮಸ್ಕಾರ ಮಾಡ್ತೇವೆ, ದಯವಿಟ್ಟು ಸನ್ಯಾಸ ತಗೋಬೇಡ. ಆಚಾರ ನಕ್ರಂತೆ, ನೀ ಹೇಳ್ತಿರೋದೇನು ಮಾಡಿದ್ದೇನು, ನನಗೆ ಸನ್ಯಾಸ ತಗೋಬೇಡ ನಮಸ್ಕಾರ ಮಾಡ್ತೀರಲ್ಲ, ನಾನು ಚಿಕ್ಕವನು, ನಿಮ್ಮ ಮಗ ಬೇರೆ, ಮಕ್ಕಳಿಗೂ ಕೂಡ ನಮಸ್ಕಾರ ಮಾಡಬಾರದು ತಂದೆ ತಾಯಿಗಳು, ಅಂತ ಹೊತ್ತಿನ ನಮಸ್ಕಾರ ಮಾಡಿಬಿಟ್ಟಿದ್ದೀರಿ. ನಮಸ್ಕಾರ ಯಾವಾಗ ಮಾಡಬೇಕು ಅಂದ್ರೆ, ಸನ್ಯಾಸಿಗಳಾಗಿದ್ದರೆ ವಯಸ್ಸು ನೋಡಿದ್ರೆ ನಮಸ್ಕಾರ ಮಾಡಬೇಕು, ತಂದೆ ತಾಯಿ ನಮಸ್ಕಾರ ಮಾಡ್ಬೇಕಾದ್ರೆ ಬೇರೆ ದಾರಿನೇ ಇಲ್ಲ. ಬಾಯಲ್ಲಿ ಅಂತೇರಿ ಸನ್ಯಾಸ ತಗೋಬೇಡ ಅಂತ ಹೇಳಿ, ನಮಸ್ಕಾರ ಮಾಡಿ ಸನ್ಯಾಸ ತಗೋ ಅಂತ ಹೇಳಿಬಿಟ್ರಿ, ಹೋಯ್ತು ಹೇಳಿ ಸನ್ಯಾಸಕ್ಕೆ ತಗೊಳ್ಳೋದು ಗ್ಯಾರಂಟಿ ಅಂತ ಆಚಾರ್ಯ ಹೇಳ್ಬಿಟ್ಟು. ತಗೋಬೇಡ ಅಂತ ಹೇಳಿದ್ದಕ್ಕೆ ತಗೊಳ್ಬೇಕಾಯ್ತು ನಾನೀಗ. ಅವ್ರಿಗೆ ಮಾತು ಕೊಡ್ಲಿಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗಲಿಲ್ಲ, ಗೃಹಸ್ಥರಿಗಂತೂ ನಮಸ್ಕಾರ ಮಾಡಾಗೆ ಇಲ್ಲ ಅವರು. ಆದ್ದರಿಂದ ನೀವ್ಯಾಕೆ ನಮಸ್ಕಾರ ಮಾಡಿದ್ರಿ ಅಂತ ಕೇಳಿದ್ರೆ, ಅರ್ಜುನ ಮತ್ತೊಂದು ತಪ್ಪು ಮಾಡಿದ್ರಲ್ಲ, ಬರೀ ತಪ್ಪುಗಳು ತಪ್ಪಾಗ್ತಾ ಇದೆ. ಈಗ ನಮಸ್ಕಾರ ಮಾಡಿದ್ದಾದ್ರೆ ಎಕ್ಸ್ಪ್ಲೇನ್ ಮಾಡ್ಬೇಕಲ್ಲ, ಈಗ ಬುದ್ಧಿ ಉಪಯೋಗಿಸ್ಬಿಡ್ತಾನೆ. ಬಲರಾಮದೇವರೇ, ನಿಮ್ಮ ವಿಷಯ ನಾನು ತುಂಬ ಕೇಳಿದ್ದೇನೆ, ನಾನು ಸನ್ಯಾಸಿ ಹೌದು, ಆದರೆ ನೀವು ಗೃಹಸ್ಥರು ಹೌದು, ಆದರೆ ನಿಮ್ಮ ಗೃಹಸ್ಥಾಶ್ರಮ ಎಷ್ಟು ದೊಡ್ಡದು ಅಂದರೆ, ನಾನು ಸನ್ಯಾಸ ಏನೂ ಅಲ್ಲ, ಅದರ ಮುಂದೆ ತುಂಬ ದೊಡ್ಡವರು, ನೀವು ಪೂಜ್ಯರು ಅಂತ ಹೇಳಿ ಮತ್ತೊಂದು ನಮಸ್ಕಾರ ಹಾಕಿಬಿಡ್ತಾನೆ ಅಡಿಯಲ್ಲಿ. ಆಗ ಬಲರಾಮದೇವರು ಭಾರಿ ಖುಷಿಯಾಗಿಬಿಡ್ತಂತೆ. ಬರೀ ಸ್ವಾಮಿಗಳು ಬರೀ ಸ್ವಾಮಿಗಳಲ್ಲ, ಇವರು ಭಾರಿ ಓದ್ಕೊಂಡಿದ್ದಾರೆ ಅಂತ ತಿಳ್ಕೊಂಡ್ಬಿಟ್ರು ಪಾಪ. ಭಾರಿ ತಿಳ್ಕೊಂಡಿದ್ದಾರೆ ಅಂಥೇಳಿ ಭಲೆ, ಸ್ವಾಮಿಗಳಂದ್ರೆ ಹೀಗಿರಬೇಕು ಅಂತ ಹೊಗಳಿಬಿಟ್ಟ ಪಾಪ. ಸ್ವಾಮಿಗಳಂದ್ರೆ ಹೀಗಿರಬೇಕು ಹೇಳಿಬಿಟ್ಟು ಕೃಷ್ಣ ನೋಡ್ತಾ ಇದ್ದಾನೆ. ಇದನ್ನೆಲ್ಲ ಕೂಡ ನೋಡ್ತಾ ನೋಡ್ತಾ ಅಣ್ಣ ಏನ್ ಮಾಡ್ತಿದ್ದಿ ಅಂತ ಕೇಳ್ತಾನೆ. ನೋಡು ಎಂಥ ಸ್ವಾಮಿಗಳು ಸಿಕ್ಕಿದ್ದಾರೆ ನೋಡು ಅಂತ ಹೇಳಿದರೆ, ಅಣ್ಣ ಹೀಗೆಲ್ಲ ಮಾತಾಡ್ತೀಯಲ್ಲ, ಏನ್ ಮಾಡ್ಬೇಕು ಅನ್ಕೊಟ್ಟಿದ್ದೀಯ ಅವರನ್ನ, ನೀನು ಚಾತುರ್ಮಾಸ್ಯ ಕೂಡಿಸ್ಬಿಡ್ತೀಯ ಅಂತ ಕೇಳಿದ. ಹೂ ಅಂತ ತಾರೆ ಐಡಿಯಾ ಕೊಟ್ಟಿದ್ದು ಕೃಷ್ಣ. ಚಾತುರ್ಮಾಸ ಹತ್ರ ಬಂದಿದ್ ಪಾಪ, ಚಾತುರ್ಮಾಸ ಕೂಡಿಸಿಬಿಡ್ತೀಯಾರೋ, ಕೂಡಿಸೇ ಬಿಡ್ತೀರಿ ಅಂತ ಹೇಳಿದ. ಚಾತುರ್ಮಾಸ ನಮ್ಮಲ್ಲೇ ಆಗ್ಬೇಕು ಸ್ವಾಮಿಗಳೇ ಅಂತ ಕೇಳಿದ. ಆ ಕೃಷ್ಣ ಹೇಳ್ತಾನೆ, ಏನು ಅಣ್ಣ ಏನೆಲ್ಲ ಮಾಡ್ತೀಯಲ್ಲ ನೋಡು ಹೇಗಿದ್ದಾನೆ ಹುಡುಗ, ಯುವ ಬಲಿ ದರ್ಶನೀಯ ಅತಿ ವಾಗ್ಮಿ ನಾಯಂ ಯೋಗ್ಯ ಕನ್ಯಕಾಗಾರ ವಾಸಂ. ಒಳ್ಳೆ ಯುವಕ, ಭಾರಿ ಸುಂದರ, ಅತ್ಯಂತ ವಾಚಾಡಿ, ಭಾರಿ ಬಲಿಷ್ಠ, ಇಂಥವನ್ನು ಚಾತುರ್ಮಾಸಿಗೆಂದ ಕೂಡಿಸ್ತೀಯಲ್ಲ, ಮುಂದೆ ಏನಾದ್ರೂ ಏನು ಗತಿ ಅಂತ ಕೇಳುತ್ತಾನೆ. ಆಗ ದೊಡ್ಡವನು ಏನ್ ಮಾಡಿದಾನೆ ಅಂತ, ಕೃಷ್ಣ ಹಾಗೆಲ್ಲ ಮಾತಾಡಬೇಡ, ದೊಡ್ಡವ್ರ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು ಅಂತ ಹೇಳಿಬಿಡ್ತಾನೆ. ಇವತ್ತು ಎಷ್ಟೋ ಜನ ಕೋಟಾ ಸ್ವಾಮಿಗಳು ಮಾಡೋದು ಹಾಗೆ ತಾನೆ ಇರ್ತಾರೆ, ಡಾಕ್ಟರ್ ಸಿದ್ದು ಆಮೇಲೆ ಮನೆ ಏನು ಎಲ್ಲ ಹೊಡ್ಕೊಂಡು ಹೋಗ್ಬಿಡ್ತಾರೆ ಆ ಕಡೆ. ಆದ್ರೆ ಬಲರಾಮದ ಹೇಳ್ತಾರೆ ಹಾಗೆಲ್ಲ ದೊಡ್ಡವ್ರ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು ಕೃಷ್ಣ, ಸುಮ್ಮನೆ ಇರು ನೀನು. ಕೃಷ್ಣ ಹೇಳ್ತಾನೆ, ಅಣ್ಣ ಎಲ್ಲಿಡಿಸ್ಬೇಕು ಅನ್ಕೊಂಡು ಚಾತುರ್ಮಾಸ್ಯಕ್ಕೆ ಹೋಗ್ಲಿ ಕೊನೆ ಪಕ್ಷ, ದ್ವಾರಕೆಯಲ್ಲಿ ಎಲ್ಲಿ ವಾಸ ಬಡಿಸ್ತಿ, ಅಂತಃಪುರದಲ್ಲಿ ಇಳಿಸಿಬಿಡ್ತೀಯ ಅಂದ್ರೆ ಹೌದು ಅಲ್ಲೇ ಇಳಿಸ್ತೀನಿ ಅಂತ ಹೇಳಿದೆ ನಾನು. ಅಂತಃಪುರದಲ್ಲಿ ಅದು ಕನ್ಯಕಾಗಾರ ವಾಸಂ, ರಾಜ ಕನ್ಯರು ಓಡಾಡ್ತಕ್ಕಂಥ ಜಾಗ, ವಾಸ ಮಾಡಿದ್ರೆ ಇಳಿಸಿಬಿಡ್ತೇನೆ ಅಂತ ಹೇಳಿದ ತಕ್ಷಣ ಏನಾರ ಮಾಡ್ಕೋ ಅಣ್ಣ, ಆಮೇಲೆ ನನ್ನ ಮೇಲೆ ಭಾರ ಹಾಕ್ಬೇಡ ನೀನು, ಈಗ ಹೇಳಿಬಿಡ್ತೇನೆ ಇವರನ್ನು ನಾನು ಇಳಿಸೋ, ನನಗಂತೂ ಒಪ್ಪಿಗೆ ಆಗೋದಿಲ್ಲ, ಒಪ್ಪಿಗೆ ಆಗೋದಿಲ್ಲ, ಆದರೆ ನೀನು ಅಣ್ಣ ನೀನು ಏರ್ಪಾಡು ಮಾಡಿದ್ರೆ ಮಾಡಿಬಿಡ್ತೇನೆ ಅಂತ ಹೇಳಿದ. ಅದು ಮುಂದೆ ಸೇರಿಸಿಬಿಡ್ತಾನೆ, ಕೃಷ್ಣ ಏರ್ಪಾಡು ಮಾಡೇಬೇಡು ಅಂತ ಹೇಳಿದ. ಬಲರಾಮದೇವರು ಏನು ಮಾಡಬೇಕು ಅಂತ ಹೇಳ್ಕೊಟ್ಟು ಮಾಡಿಸ್ತಾನೆ, ಬೇಡ ಬೇಡ ಅಂತಿರ್ತಾನೆ ಬಾಯಿಯೊಳಗೆ. ಅಂದ್ರೆ ತಾನೇನು ಬಲರಾಮ ಕೃಷ್ಣನಾಗಿ ಮಾತಾಡ್ತಾ ಮಾತಾಡ್ತಾ ಬೇಡಂಬ ನಡ್ಕೋತಾನೆ, ಬಲರಾಮನೊಳಗೆ ಇದೆಲ್ಲ ಮಾಡಿಸ್ತಾ ಇದ್ದಾನೆ. ಅದನ್ನೇ ಶಾಸ್ತ್ರಕಾರ ಹೇಳ್ತಾರೆ, ಒಬ್ಬನಲ್ಲಿ ನಿಂದಾಡುವನು ಮತ್ತೊಬ್ಬನಲ್ಲಿ ನೋಡುವನು, ಬೇಡುವನೊಬ್ಬನಲ್ಲಿ ನೀಡುವನು ಮಾತಾಡುವನು, ಬೆರಗಾಗಿ ಅಬ್ಬರದ ಹೆದ್ದೈವನಿವ ಮತ್ತೊಬ್ಬರನು ಲೆಕ್ಕಿಸನು, ಲೋಕದೊಳೊಬ್ಬನೇತ ಬಾಧ್ಯ ಬಾಧಕನಾಹ ನಿರ್ಭೀತ. ಮತ್ತು ಯಾರೋ ಮಾತಾಡ್ತಾರೆ ಅಲ್ಲ, ದೇವ್ರು ಮಾತಾಡ್ತಾನೆ ನಿಂತ್ಕೊಂಡ್ಬಿಟ್ಟು, ಅದು ತಕ್ಕಂತೆ ಮಾತಾಡಿಸ್ತಾ ಹೋಗ್ತಾನೆ. ಅಂದ್ರೆ ತಾನು ಮಾತಾಡೋದೇ ಒಂದು ರೀತಿ, ಅಲ್ಲಿ ಮಾತಾಡೋದೇ ಒಂದು ರೀತಿ, ಏನ್ ಮಾತಾಡಿದ್ರು ರಿಸಲ್ಟ್ ಮಾತ್ರ ತಾನು ಅನ್ಕೊಂಡಾಗ ಮಾಡ್ತಾನೆ ಹೊರತು ಬೇರೆ ಯಾರ ಮಾತು ಪರಮಾತ್ಮ ನಡೆಸೋದಿಲ್ಲ. ಸತ್ಯ ಸಂಕಲ್ಪತು ವಿಷ್ಣು ನಾಣ್ಯಥಾತು ಕರಿಷ್ಯತಿ. ಸತ್ಯ ಸಂಕಲ್ಪ ಅಂತ ಪರಮಾತ್ಮನ ವಿಶಿಷ್ಟವಾದ ಹೆಸರದು. ಸತ್ಯ ಸಂಕಲ್ಪ ಏಕೋ ವರೇಣ್ಯೋ ವಸಿ ಮತ್ಯನೂನೈ ಸದಾ ವೇದವಾದೋದಿತ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನಂ. ಅಷ್ಟು ಮಾಡಿ ಹಾಗಿದ್ರೆ ಚಾತುರ್ಮಾಸಿಗೆ ಏರ್ಪಾಟ, ಓ ಏರ್ಪಾಟು ಮಾಡು ಅಂತ ಹೇಳಿಬಿಡ್ತಾನೆ. ಕೃಷ್ಣ ಏರ್ಪಾಟು ಮಾಡ್ತಾನೆ, ಕನ್ಯಾಂತಃಪುರದಲ್ಲೇ ಏರ್ಪಾಟು ಮಾಡ್ತಾನೆ. ಅರ್ಜುನ ಬಂದು ಅಲ್ಲಿ ಇಳ್ಕೊಂಡು ಬಿಡ್ತಾನೆ, ಅರ್ಜುನ ಏನು ಸಂಕೋಚ ಪಡಬೇಡ, ನಿನ್ನ ಮದುವೆ ಮಾಡಿಸ ನಿಶ್ಚಿತ, ಅಲ್ಲಿ ಕೂಡೋದು ಕುಡಿಸಿಬಿಡ್ತಾನೆ. ಆಮೇಲೆ ಸುಭದ್ರೆಯನ್ನು ಕರೆದ ಕೃಷ್ಣ ಹೇಳ್ತಾನೆ, ಸುಭದ್ರೆ ಸ್ವಾಮಿಗಳು ಬಂದಿದ್ದಾರೆ, ಅವ್ರ ವ್ಯವಸ್ಥೆ ನೀನೇ ಮಾಡಬೇಕು ಅಂತ, ನೀನೇ ಮಾಡಬೇಕು ಪ್ರತಿನಿತ್ಯ ಅವರಿಗೆಲ್ಲ ಅವ್ರ ಕೊಲ ಮಾಡಿಕೊಂಡು ನಿನ್ನ ಕೆಲಸ, ಎಲ್ಲ ವಿಧ ಏನು ಸೇವೆಗೂ ಕೊರತೆ ಆಗಬಾರ್ದು, ಹಾಗೆ ಮಾಡು ಅರ್ಜುನ ಅಂತ ಮಾತ್ರ ಕೃಷ್ಣ ಹೇಳೋದಿಲ್ಲ, ಸರಿಯಾಗಿ ನೋಡ್ಕೋ ಅಂತ ಹೇಳಿ ವ್ಯವಸ್ಥೆ ಮಾಡಿಬಿಡ್ತಾನೆ. ಎಲ್ಲ ದರ್ಶನ ಮಾಡಿಕೊಂಡು ಹೋಗ್ತಿರೋ ಜನಗಳೆಲ್ಲ ಬರೋ, ಸಾಗುಳು ಬಂದಿದ್ದಾರೆ ಅಂತ ಹೇಳೋದು ಬರೋದು ಹೋಗ್ತಿರ ನಡೆದಿತ್ತು ಪಾಪ. ನಿತ್ಯ ಪ್ರತಿನಿತ್ಯ ಸುಭದ್ರ ಸೇವೆ ಮಾಡ್ತಾನೆ ಇದ್ದಾಳೆ. ಕೃಷ್ಣ ವಿಷಯವನ್ನು ಎಷ್ಟು ಗುಟ್ಟಾಗಿ ನಡೆಸ್ತಾ ಇದ್ದಾನೆ ಅಂತ ಕೇಳಿದ್ರೆ ಬಲರಾಮದೇವರು ಹೇಳಿಲ್ಲ ಈ ಮಾತನ್ನ, ಉದ್ಧವ ಪರಮಪ್ರಿಯ ಕೃಷ್ಣನಿಗೆ ಉದ್ಧವನಿಗೆ ಹೇಳಿಲ್ಲ, ತನ್ನ ಮಕ್ಕಳು ಪ್ರದ್ಯುಮ್ನ ಸಂಭಾದಿಗಳು ಕೃಷ್ಣ ಹೇಳಿಲ್ಲ. ಹೇಳಿದ್ದು ಕೃಷ್ಣ ಹೇಳಿದ್ದು ಸಾತ್ಯಕಿ ಅಂತ ಒಬ್ಬ ಇರ್ತಾನೆ, ಆ ಸಾತ್ಯಕಿ ಹೇಳಿರ್ತಾನೆ. ಕಾರಣ ಇಲ್ಲಿ ಬಂದಿರೋನ್ ಅರ್ಜುನ, ಅವನಿಗೆ ಸುಭದ್ರನ ಕೊಟ್ಟು ಒಲಿವು ಮಾಡ್ತೇನೆ, ಯಾರಿಗೂ ಹೇಳಬೇಡ ಅಂತ ಕೃಷ್ಣ ಅವನಿಗೆ ಹೇಳಿದ್ನಂತೆ. ಕಾರಣ ಸಾತ್ಯಕಿ ಕೃಷ್ಣನ ಶಿಷ್ಯನೂ ಹೌದು, ಅರ್ಜುನನ ಶಿಷ್ಯನೂ ಹೌದು. ಅಸ್ತ್ರೇ ಶಸ್ತ್ರೇ ಸರ್ವ ವಿದ್ಯಾಸು ಚೈವ ಶಿಷ್ಯ ಶೈನೇಯ ವಾಸುದೇವ ಇಂದ್ರ ಸೂನ್ಮೋಹು. ಕೃಷ್ಣಾರ್ಜುನರ ಶಿಷ್ಯ ಸಾತ್ಯಕಿ ತುಂಬಾ ಪ್ರಾಮಾಣಿಕ ಶಿಷ್ಯ ಬೇರೆ, ಅರ್ಜುನಿಗೆ ಕಲ್ಯಾಣ ಅಂದ್ರೆ ಭಾರಿ ಖುಷಿ ಪಡ್ತಾರೆ ಅಂತ ಹೇಳಿದ್ನಂತೆ. ಇನ್ನೊಬ್ಬ ಇರ್ತಾನೆ ವಸುದೇವ ದೇವಕಿಯರು, ಕೃಷ್ಣ ಹೇಳಿರ್ತಾನೆ ಬಂದಿರೋನು ಅರ್ಜುನ ಸಕಾಲಕ್ಕೆ ಮದುವೆ ಮಾಡುತ್ತೇನೆ ಸುಮ್ಮನೆ ಎದ್ದು ಬಿಡಿ ಅಂತ ಅವ್ರಿಗೆ ಹೇಳಿರ್ತಾನೆ. ಆಮೇಲೆ ವಿಪ್ರುಥ ಅಂತ ಒಬ್ಬ ಸೇನಾಧಿಪತಿ ಇರ್ತಾನೆ, ಅವನು ಹೇಳಿರ್ತಾನೆ ಇವನು ಬಂದಿರೋದು ಅರ್ಜುನ ಮದುವೆ ಇವನು ಮಾಡಿಸಿಕೊಡ್ತಾ ಇದ್ದೇನೆ, ಮುಂದೆ ಹೇಗೆ ನಡ್ಕೋಬೇಕು ಅಂತ ಹೇಳಿರ್ತೇನೆ ನಡ್ಕೋ ಅಂತ ಹೇಳಿಬಿಟ್ಟಿರ್ತಾರೆ. ಉಳಿದವರು ಯಾರಿಗೂ ಹೇಳಿದ್ದಿಲ್ಲವಂತೆ. ಈಗ ಕಾಲ ಕಡಿತಾ ಬಂತು, ಇದನ್ನು ಚಾತುರ್ಮಾಸ್ಯ ಮುಗಿಯ ಕಾಲ ಬಂತು ಹೆಚ್ಚು ಕಡಿಮೆ. ಅಷ್ಟಿ ಅರ್ಜುನ ಅಲ್ಲೇ ಇದ್ದಾನೆ. ಕೊನೆಗೊಂದು ದಿವಸ ಯಾದವರನ್ನೆಲ್ಲ ಕೃಷ್ಣ ಪಿಂಡೋದ್ಧಾರ ಅಂತ ಒಂದು ಕ್ಷೇತ್ರ, ಅಲ್ಲಿ ಒಂದು ಉತ್ಸವ, ಎಲ್ಲರೂ ಅಲ್ಲಿ ಹೋಗೋಣ ಬನ್ನಿ ಅಂತ ಕರ್ಕೊಂಡು ಹೊರಟು ಹೋಗ್ಬಿಡ್ತಾನೆ, ತಾನು ಹೊರಟುಬಿಡ್ತಾನೆ ಜೊತೆ ಎಲ್ಲರೂ ಪಿಂಡೋದ್ಧಾರಕ್ಕೆ ಹೋಗೋಣ ಬನ್ನಿ ಅಂತ ಕರ್ಕೊಂಡು ಸ್ವಲ್ಪ ದೂರದ ಜಾಗ. ಎಲ್ಲರ ಎಲ್ಲ ಮುಖ್ಯಸ್ಥ ಯಾದವರು ಯಾರೂ ಅಲ್ಲಿಲ್ಲ, ಸೈನ್ಯ ಇದೆ, ಮುಖ್ಯ ಯಾದವರನ್ನೆಲ್ಲ ಕರ್ಕೊಂಡು ಕೃಷ್ಣ ಅಲ್ಲಿ ಹೊರಟು ಹೋಗ್ತಾನೆ. ಅಲ್ಲಿ ಜೊತೆಗೆ ತಾನೂ ಇದ್ದಾನೆ. ಅಲ್ಲಿ ಈಗ ಅರ್ಜುನ ಸುಭದ್ರ ಏಕಾಂತಲ್ಲಿದ್ದಾರೆ. ಸುಭದ್ರೆ ಬಂದು ಅರ್ಜುನನನ್ನ, ಅರ್ಜುನ ಅಂತ ಗೊತ್ತಿಲ್ಲದೆ ಪಾಪ, ಒಳ್ಳೆ ಭಕ್ತಿಯಿಂದ ಸೇವೆ ಮಾಡುತ್ತಾ, ಸುಭದ್ರನ ಕರ್ಕೊಂಡು ಹೋಗಿರಲಿಲ್ಲ, ಸ್ವಾಮಿಗಳು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ಸೇವೆ ಮಾಡಲಿಕ್ಕೆ ಬೇಕಲ್ಲ, ಕೃಷ್ಣ ಬಿಟ್ಟು ಹೋಗಿದ್ದ ನೆಪ ಹಾಗೆ ಮಾಡಿರ್ತಾನೆ ಕೃಷ್ಣ. ಹಾಗೆ ಮಾತಾಡ್ತಾ ಮಾತಾಡ್ತಾ ಸುಭದ್ರೆ ಸಮಯ ಸಾಧಿಸಿಬಿಟ್ಟು ಸ್ವಾಮಿಗಳೇ ಅಂತ ಮಾತಾಡಿಸ್ತಾಳೆ. ಯತಿಗಳೇ ಅಂತ ಕೇಳಿದ ತಕ್ಷಣ ಏನಮ್ಮ ಅಂತ ಕೇಳಿದರಂತೆ. ನೀವು ಸಂಚಾರ ಮಾಡೋರು, ನಿತ್ಯ ಸಂಚಾರ ಯತಿಗಳು, ಚಾತುರ್ಮಾಸ್ಯ ಬಿಟ್ಟರೆ ಬೇರೆ ದಿವಸ ಸಂಚಾರ ಮಾಡದೇ ಇರಬಾರ್ದು ಅವರು, ಚಾತುರ್ಮಾಸ್ಯಗಳು ಸಂಚಾರ ಮಾಡಬಾರ್ದು, ಯತಿಗಳ ನಿಯಮ ಅದು. ಬೇರೆ ದಿವಸ ಎಷ್ಟು ಓಡಾಡ್ತಿರ್ಬೇಕು ಯತಿಗಳು ಅಂತ ಕೇಳಿದರೆ ಒಂದು ಊರಲ್ಲಿ ಒಂದು ದಿವಸ ಅಲ್ಲ, ಒಂದು ಗೋದೋಹನ ಕಾಲ ಮಾತ್ರ, ಒಂದು ಹಸು ಕರೆ ಎಷ್ಟೊತ್ತು ಮಾತ್ರ ಒಂದು ಊರಲ್ಲಿ ಇರಬೇಕಂತ, ಹೆಚ್ಚೊತ್ತಿರಬಾರದಂತ ಮೂವ್ ಆಗ್ತಾನೆ ಇರಬೇಕು. ಯತಿಗಳ ಧರ್ಮ ಅದು. ಚಾತುರ್ಮಾಸದಲ್ಲಿ ಮಾತ್ರ ಮೂವ್ ಆಗಲೇಬಾರದು, ಅದು ನಿಯಮ. ನೀವು ಸಂಚಾರ ಮಾಡ್ತಾನೆ ಇರ್ತೀರಿ. ನನಗೊಂದು ಸುದ್ದಿ ಬಂದಿದೆ, ನಮ್ಮ ಪಾಂಡವರನ್ನ ಎಲ್ಲರೂ ಕಂಡಿದ್ರ್ಯಾ ನೀವು ಅಂತ ಕೇಳಿ, ಸಂಚಾರ ಗಣಗಣದೊಳಗೆ ನೀವು ಇಂದ್ರಪ್ರಸ್ಥಕ್ಕೇನಾದರೂ ಹೋಗಿ ಪಾಂಡವರನ್ನ ದರ್ಶನ ಮಾಡಿದ್ರಾ, ನಿಮಗೂ ಅವರಿಗೆ ಸಮಾಗಮ ಆಗಿತ್ತಾ ಅಂತ ಕೇಳಿದರೆ ಅರ್ಜುನ ಓಂ ಹೌದು ಹೌದು ಆಗಿತ್ತು ಅಂತ ಹೇಳಿದರೆ ಸ್ವಲ್ಪ ಮತ್ತೆ ಮಾತು ಮುಂದುವರಿಸಿತ್ತು. ಹಾಗಿದ್ರೆ ನನಗೆ ಸುದ್ದಿ ಬಂದಿದೆ, ಪಾಂಡವರಲ್ಲಿ ಅರ್ಜುನ ತೀರ್ಥಯಾತ್ರೆಗೆ ಅಂತ ಹೋಗಿದ್ದಾನೆ ಅಂತ ಕೇಳಿದ್ದೆ, ಹೌದಾ ಅಂತ ಕೇಳಿದ್ರೆ ಹೌದು ಹೌದು ಅಂತ ಹೇಳಿದ ಪಾಪ. ಹಾಗಿದ್ರೆ ನೀವು ಯತಿಗಳು, ಆತ ತೀರ್ಥಯಾತ್ರೆಗೆ ಹೋದವನು, ಎಲ್ಲಿಯಾದರೂ ಪರಸ್ಪರ ಭೇಟಿಯಾಗಿತ್ತಾ ನಿಮಗೆ ಅಂತ ಕೇಳಿ. ಒಂದೊಂದೇ ಮಾತು ತೆಗಿತಾ ಹೋಗ್ತಾಳೆ, ಯಾವ ರೀತಿ ಮಾತು ಬೆಳೆಯುತ್ತೆ ಮೊದಲು ಆಚಾರ ಸಂಗ್ರಹ ಮಾಡ್ತಾರೆ. ಹೌದು ಭೇಟಿಯಾಗಿತ್ತು ಇಬ್ಬರಿಗೂ ಕೂಡ ಅಂತ ಹೇಳಿದಾಗ ಸುಭದ್ರೆ ಭಾರಿ ಖುಷಿಯಾಯಿತು. ತಮ್ಮ ಕಡೆಯವ್ರು ನೋಡ್ಕೊಂಡು ಬಂದುಬಿಟ್ರು ಅಂತ, ಫಾರಿನ್ ಗೇರಿಗೆ ಹೋದವ್ರ ಹತ್ರ ಬಂದುಬಿಟ್ರು ಅಂತೂ ನಮ್ಮ ಹುಡುಗನ ಕಡೆಯಿಂದ ಬಂದಾರೆ ಅಂದರೆ ರಾಜೋಪಚಾರ ಅವರಿಗೆ ಪಾಪ, ಅಷ್ಟು ಪ್ರೀತಿ ಹುಟ್ಟಿಬಿಡುತ್ತೆ. ನಮ್ಮ ಅರ್ಜುನ ನೋಡ್ಕೊಂಡು ಬಂದಿದ್ದಾರೆ ಸ್ವಾಮಿಗಳು ಅಂತ ಹೇಳಿಬಿಟ್ಟು ಭಾರಿ ಸಂಭ್ರಮದಿಂದ, ಸ್ವಾಮಿ ಎಲ್ಲಿ ಭೇಟಿಯಾಗಿತ್ತು, ಅರ್ಜುನ ಎಲ್ಲಿದ್ದಾನೆ ಈಗ ಅಂತ ಕೇಳಿ. ಅರ್ಜುನ ಏನು ಮಾಡಬೇಕಾಗ, ಇಲ್ಲೇ ಇದ್ದಾನೆ ಅಂತ ಹೇಳಿದ್ರು. ಇಲ್ಲೇ ಇದ್ದಾನೆ, ಎಲ್ಲ ಕಡೆ ನೋಡ್ತಾಳೆ ಪಾಪ, ಎಲ್ಲೂ ಕಾಣ್ತಾ ಇಲ್ಲ, ಎಲ್ಲಿದ್ದಾನೆ ಕಾಣ್ತಾ ಇಲ್ಲಲ್ಲ ಅಂತ ಕೇಳಿದರೆ, ನೋಡು ಸರಿಯಾಗಿ ನೋಡು ಕಾಣ್ತಾರೆ ಅಂತ ಹೇಳಿ ನೋಡ್ತಾಳೆ ಕಾಣ್ತಾನೆ ಇಲ್ಲ, ಎಲ್ಲಿ ಸ್ವಾಮಿಗಳೇ ಅಂತ ಕೇಳ್ತಾರೆ. ಆಗ ಅರ್ಜುನ ಅಂದನಂತೆ, ಮುಗ್ಧೆ ಅಹಮೇವ ಅರ್ಜುನ ಅಂತ ಹೇಳಿದ, ಅಹಮೇವ ಅರ್ಜುನ, ನಾನೇ ಅರ್ಜುನ. ಸುಭದ್ರೆಗಾದ ಆನಂದ ಕಿತಿಮಿತಿಗಳೇ ಇಲ್ಲ, ಅಷ್ಟು ಸಂತೋಷವಾಗೋಯ್ತಂತೆ. ಅಹಮೇವ ಅರ್ಜುನ, ಅಹಂ ಬ್ರಹ್ಮಾಸ್ಮಿ ಅನ್ನಲಿಲ್ಲ ಪುಣ್ಯಕ್ಕೆ, ಅಹಮೇವ ಅರ್ಜುನ, ಅಹಂ ಬ್ರಹ್ಮಾಸ್ಮಿ ಅನ್ನೋ ಹಕ್ಕು ಪರಮಾತ್ಮನಿಗೆ ಮಾತ್ರ ಉಂಟು, ಇನ್ಯಾರು ಅನ್ಕೊಳ್ಳಾಗಿಲ್ಲ. ನಾನು ರಾಜ ಅಂತ ಯಾರು ಅನ್ಕೋಬೇಕು, ರಾಜ ಅನ್ಕೋಬೇಕು, ಉಳಿದವ್ರು ಅನ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದು ಹನುಮಂತ ದೇವರಂತ ದೊಡ್ಡ ವ್ಯಕ್ತಿ ಗೊತ್ತಾ, ಹನುಮಂತನ ಸಾಹಸ ಜಗತ್ತಿನಲ್ಲಿ ಯಾರೂ ಮಾಡಿಲ್ಲ. ಅಂತ ವ್ಯಕ್ತಿ ಏನು ಮಾತಾಡಿದ ರಾವಣನ ಮುಂದೆ, ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟ ಕರ್ಮಣಃ, ನಾನು ರಾಮನ ದಾಸ, ಬಹುಶಃ ಹನುಮಂತನಷ್ಟು ಅರ್ಹತೆ ಜಗತ್ತಿನಲ್ಲಿ ಯಾರಿಗೂ ಇಲ್ಲ, ನಾನು ಭಾರಿ ದೊಡ್ಡವನು ಅಂತ ಹೇಳೋ ಅರ್ಹತೆ. ಹನುಮಂತ ಮಾತು ಹೇಳಲಿಲ್ಲ, ನಾನು ರಾಮನ ದಾಸ ಇಷ್ಟೇ ಹೇಳಿ. ಅಂದಮೇಲೆ ಅರ್ಜುನ ಏನ್, ನಾನು ಅರ್ಜುನ ಅಷ್ಟೇ, ನಾನು ಅರ್ಜುನ. ಭಾರಿ ಸಂಭ್ರಮ ಪಟ್ಲು, ಭಾರಿ ಸಂಕೋಚವಾಗಿ ಹೋಯ್ತು ಪಾಪ. ತಕ್ಷಣ ಅರ್ಜುನ ಹೇಳ್ತಾನೆ, ಸುಭದ್ರೆ ನಾನು ಕೃಷ್ಣ ನನ್ನ ಹೇಳಿದ್ದಾನೆ, ನಿನ್ನ ಕೊಟ್ಟು ಮದುವೆ ಮಾಡ್ತೇನೆ ಅಂತ ಹೇಳಿದ್ದಾನೆ. ಅರ್ಜುನಿಗೆ ಹೇಗೆ ಸುಭದ್ರೆಯಲ್ಲಿ ಮನಸ್ಸಿತ್ತು, ಸುಭದ್ರಿಗೆ ಅರ್ಜುನಲ್ಲಿ ಮನಸ್ಸಿತ್ತು. ಬಲರಾಮದೇವ್ರು ಏನೂ ಗಮನಿಸಿರಲಿಲ್ಲ ನೋಡ್ಬೇಕು ನಾವು. ಬಲರಾಮದೇವ್ರು ಮಾತು ಕೊಡಬೇಕಾದ್ರೆ ಒಂದು ಮಾತನ್ನು ಕೇಳಿಯೇ ಇಲ್ಲ ಅವರು, ಸುಮ್ಮನೆ ತಾವು ಮಾತು ಕೊಟ್ಟಾಗಿತ್ತು ಅದು ಒಂದು. ಆದರೆ ಸುಭದ್ರೆ ಮನಸ್ಸಿದ್ದೇ ಬೇರೆ ಕಡೆಗೆ, ಅವಳು ಸಂತೋಷಪಟ್ಲು. ಅರ್ಜುನ ಹೇಳಿದ, ಹೇಗೂ ಒಪ್ಪಿದ್ದಾರೆ ಕೃಷ್ಣ, ನಮ್ಮ ಮದುವೆ ಮಾಡ್ತೇನೆ ಅಂತ ಹೇಳಿದ್ದಾನೆ. ಸುಭದ್ರೆ ನಾವು ಕ್ಷತ್ರಿಯರು, ಕ್ಷತ್ರಿಯರಿಗೆ ಗಾಂಧರ್ವ ವಿವಾಹ ಶಾಸ್ತ್ರದಲ್ಲಿ ಹೇಳಿದೆ. ದೊಡ್ಡವರು ಗಮನಕ್ಕೆ ಬರದೆ ಹೋದ್ರೂ ಕೂಡ ಗಾಂಧರ್ವ ವಿವಾಹ ಮಾಡಬಹುದು ಶಾಸ್ತ್ರ ಹೇಳ್ಕೊಂಡಿದೆ. ದುಷ್ಯಂತ ಶಕುಂತಲೆ ಮದುವೆ ಆಗಿದ್ದ ಹಾಗೇನೆ, ದುಷ್ಯಂತ ಬೇರೆ ವಂಶದವನಲ್ಲ, ಇದೇ ವಂಶದವನೇನೆ. ಇವರೆಲ್ಲ ಭಾರತ ವಂಶದವರು, ಒಂದು ಮಹಾಭಾರತ ಹೆಸರಬೇಕಾದೊಂದು ಕಾರಣ, ಭರತ ವಂಶದವರಾಗಿದ್ದು ಕೂಡ ಮಹಾಭಾರತ ಅನ್ನೋದಕ್ಕೆ ಕಾರಣ ಆಗಿದೆ. ನಮ್ಮ ವಂಶದಲ್ಲಿ ಆ ರೀತಿ ಮದುವೆ ಆಗಿದೆ, ನೀವು ಕ್ಷತ್ರಿಯರು, ನಮ್ಮ ಮದುವೆ ಆಗೋಣ ಗಾಂಧರ್ವ ರೀತಿಯಿಂದ ಅಂತ ಅರ್ಜುನ ಕೇಳ್ತಾನೆ. ಅಂದ್ರೆ ಈಗಲೇ ಮದುವೆ ಆಗಬೇಕು ಅಂತ ಅರ್ಥ. ಸುಭದ್ರೆಯಾಗಿ ಮಾತಾಡ್ತಾಳೆ, ಅರ್ಜುನ ಅದು ಸಾಧ್ಯ ಇಲ್ಲ ಅಂತ ಹೇಳಿದ್ದಾಳೆ. ನನ್ನ ಅಣ್ಣನಾದ ಕೃಷ್ಣ ನಿನ್ನ ಸೇವೆ ಮಾಡುವಂತ ಅಷ್ಟೇ ಹೇಳಿದ್ದಾನೆ ಹೊರತು ಮದುವೆ ಆಗು ಅಂತ ಹೇಳಿಲ್ಲ, ನಾನು ಮದುವೆಗೆ ಒಪ್ಪೋದಿಲ್ಲ ಅಂತ ಹೇಳಿಬಿಟ್ಲಂತ. ಕೃಷ್ಣ ಬರಬೇಕು ಮದುವೆ ಆಗಬೇಕೇ ಹೊರತು ನಾನು ಮದುವೆಗೆ ಒಪ್ಪೋದಿಲ್ಲ. ಈಗ ಸುಭದ್ರೆ ಎಲ್ಲ ಸ್ತ್ರೀ ಕುಲಕ್ಕೆ ಒಂದು ಸಂದೇಶ ಕೊಡ್ತಕ್ಕಂಥ ಮಾನ್ಯ ಸ್ತ್ರೀ ಆಗ್ತಾ, ಯಾವುದೋ ಒಂದು ಆವೇಗಕ್ಕೆ ಉದ್ವೇಗಕ್ಕೆ ಒಳಗಾಗಿಬಿಟ್ಟು ತಾನು ಮದುವೆಗೆ ಒಪ್ಪೋದಿಲ್ಲ. ನಾ ಗಾಂಧರ್ವ ರೀತಿ ವಿವಾಹವನ್ನ ನಿನ್ನನ್ನು ಒಪ್ಪಿದ್ದೇನೆ ಹೊರತು ವಿವಾಹ ದೊಡ್ಡವರೇ ಮಾಡಿಸ್ಬೇಕೆ ಹೊರತು ಅದು ನಾನು ಒಪ್ಪೋದಿಲ್ಲ. ಯಾಕೆ ಕೃಷ್ಣನಿಗೆ ಗೊತ್ತಿದೆ ಇದು, ನಾನು ಮದುವೆ ಮಾಡ್ತೇನೆ ಅಂತ ಕೃಷ್ಣ ಹೇಳಿದ್ದಾನೆ ಎಂದ ಮೇಲೆ ಸುಭದ್ರೆಗೂ ಹೇಳಿದ್ದಾನೆ ಕೃಷ್ಣ. ಅರ್ಜುನ ಕೊಟ್ಟು ಅಲ್ಲಿ ಬಂದವನು ಅರ್ಜುನ ಅಂತ ಹೇಳಿಲ್ಲ, ಅದು ಅರ್ಜುನ ಕೊಟ್ಟು ಮದುವೆ ಮಾಡಿಸ್ತೇನೆ ಅಂತ ಸುಭದ್ರೆ ಮಾತು ಕೊಟ್ಟಿದ್ದಾನೆ. ಕೃಷ್ಣ ಮಾತು ಕೊಟ್ಟ ಮೇಲೆ ಅದನ್ನು ಮೀರಿ ಮಾಡೋದು ಸಾಧ್ಯ ಇಲ್ಲ. ಕೃಷ್ಣ ಬರಬೇಕು ಮದುವೆ ಆಗಬೇಕೆ ಹೊರತು ನಾನು ನನ್ನಷ್ಟಿಗೆ ಮದುವೆಗೆ ಒಪ್ಪೋದಿಲ್ಲ ಅಂತ ಹೇಳಿಬಿಟ್ಲಂತೆ. ನೋಡಿ, ಅರ್ಜುನ ಸ್ವಲ್ಪ ಅವಸರ ಪಟ್ಟ, ಸುಭದ್ರೆ ಅವಸರ ಪಡಲಿಲ್ಲ. ಅರ್ಜುನ ಸಾಕ್ಷಾತ್ ಇಂದ್ರಾವತಾರ, ಆತನಿಗೆ ಆ ಕ್ಷಣದಲ್ಲಿ ಸ್ವಲ್ಪ ಉತ್ಸಾಹ ಅತ್ಯುತ್ಸಾಹ ತೋರಿಸ್ತಾರೆ, ಸುಭದ್ರೆ ತೋರಿಸೋದಿಲ್ಲ. ಇದಕ್ಕೆ ಕಾರಣ ಹೇಳ್ತಾರೆ, ಎಲ್ಲಿಂದ ಗುಣ ಬಂತು ಅಂದರೆ ಕೃಷ್ಣನ ತಂಗಿಯಾಗಿದ್ದಕ್ಕೆ ಬಂದ ಸಂಸ್ಕೃತಿ ಅದು ಅಂತ. ಕೃಷ್ಣ ಮುಂದೆ ಹೇಳ್ತಾನೆ, ಧರ್ಮವನ್ನು ನಾವು ಅನುಸರಣೆ ಮಾಡಲೇಬೇಕು. ಯದ್ದದ ಆಚರತೆ ಶ್ರೇಷ್ಠ ತತ್ತದೇವೇತರೋ ಜನ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಇವತ್ತು ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ತುಂಬಾ ದೊಡ್ಡವರು ಏನ್ ಮಾಡ್ತಾರೆ ಗೊತ್ತೇ, ನಮ್ಮನ್ನು ಯಾರು ಕೇಳ್ತಾರೆ ಅಂತ ನಿಯಮಗಳನ್ನು ಉಲ್ಲಂಘನೆ ಮಾಡಿಬಿಡ್ತಾರೆ. ಕೃಷ್ಣ ಹೇಳ್ತಾನೆ, ಯಾರು ಕೇಳ್ತಾರೆ ಅಲ್ಲ, ಎಲ್ಲ ನೋಡ್ತಾರೆ ನೆನಪಿರಲಿ ಅಂತ ಹೇಳ್ತಾರೆ. ಜನ ಕೇಳೋದಿಲ್ಲ, ನೋಡ್ತಾರೆ. ತಂದೆ ಏನೋ ಮಾಡೋದನ್ನ ಮಕ್ಕಳು ನೋಡ್ಬಿಡ್ತಾರೆ, ಯಾಕೆ ಅಂತ ಕೇಳೋದಿಲ್ಲ, ತಾವು ಮಾಡೇ ಬಿಡ್ತಾರೆ, ಆಮೇಲೆ ಬಿಡೋದಿಲ್ಲ. ಅದು ಮನುಷ್ಯನ ಪದ್ಧತಿ ಅದು. ದೊಡ್ಡವರನ್ನು ನೋಡಿ ಮಕ್ಕಳು ಕಲಿತಾರೆ, ಅವರು ಕೇಳಿದ್ರೆ ಉತ್ತರ ಕೊಡಬಹುದು, ಕೇಳೋದೆಲ್ಲ ಫಾಲೋ ಮಾಡಿಬಿಡ್ತಾರೆ. ಆದ್ದರಿಂದ ದೊಡ್ಡವರು ಯಾವಾಗಲೂ ಕೂಡ ಸಣ್ಣವರಿಗೆ ಮಾರ್ಗದರ್ಶನವಾಗ ಬದುಕಬೇಕೇ ಹೊರತು ತಪ್ಪಾಗಿ ಬದುಕಬಾರದು ಅಂತ ಹೇಳಿದ ಕೃಷ್ಣ ತನ್ನ ತಂಗಿಯನ್ನು ಹೇಗೆ ಬೆಳೆಸಿದ್ದ ಅಂತ ನಮಗೆ ಗೊತ್ತಾಗುತ್ತೆ. ಯಾವಾಗಲೂ ಕೂಡ ಒಂದು ಪದ್ಧತಿ ಇದೆ. ಒಳ್ಳೆ ಮನಸ್ಸಿನಿಂದ ಕನ್ಯೆ ತರಬೇಕು ಅಂತ ಯಾತಕ್ಕೆ ಹೇಳ್ತಾರೆ ಅಂದ್ರೆ ಅವ್ರು ಒಳ್ಳೆ ಸಂಸ್ಕಾರವಾಗಿರುತ್ತೆ ಅಂತ ಅರ್ಥ. ಒಳ್ಳೆ ಸುಸಂಸ್ಕೃತ ವ್ಯಕ್ತಿಗಳಾಗಿರ್ತಾರೆ. ಆದ್ರಿಂದ ಜೀವನ ಪೂರ್ತಿ ಒಳ್ಳೆಯ ಒಂದು ನೀತಿ ನಿಯಮಕ್ಕೆ ಅನುಗುಣವಾಗಿ ಬದುಕ್ತಾರೆ. ಅದು ಬೇಕು ನಮಗೆ. ಅದು ಕೃಷ್ಣನ ತಂಗಿಯಾಗಿದ್ದರ ಫಲ ಸುಭದ್ರೆಗೆ ಅಂತ ಸಿದ್ಧಿ ಬಂದಿದೆ. ರಾಘವೇಂದ್ರ ಇದರಲ್ಲಿ ಬರುತ್ತೆ. ರಾಘವೇಂದ್ರ ಸ್ವಾಮಿ ಅಕ್ಕ ಇದ್ಲು, ವೆಂಕಮ್ಮ ಅಂತ ಒಬ್ಬ ಅಕ್ಕ ಇದ್ಲು. ಆಗೇನಾಗಿತ್ತಂತೆ, ಆಕೆಗೆ ಚಿಕ್ಕ ಆಗಿನ ಕಾಲಕ್ಕೆ ಮದುವೆ ಅಂದ್ರೆ 8 ವರ್ಷಕ್ಕೇನೆ ಮದುವೆಯ ಕಾಲ ಅದು ಬಂತು. ರಾಯರು ಇನ್ನೂ ಚಿಕ್ಕ ಅಕ್ಕ ಅಂದ್ರೆ ರಾಯರು ಎಷ್ಟು ವಯಸ್ಸು ಲೆಕ್ಕ ಹಾಕಿ ನೋಡೋಣ. ಅವ್ರಿಗೆ 6 ವರ್ಷ, ಈಗ 8 ವರ್ಷ ಇರಬಹುದು ಅಷ್ಟೇನೆ. ಆಗ ಮಧುರೆಯ ವಿದ್ವಾಂಸರು ಅವರು ಹುಡುಕೊಂಡು ಅಲ್ಲಿಗೆ ಬಂದು, ಮಧುರೆ ಭಾರಿ ದೂರ, ಕಾವೇರಿ ಪಟ್ಟಣದಲ್ಲಿ ಇವರಿದ್ದು, ಮಧುರೆಯ ವರನ್ನು ಕರ್ಕೊಂಡು ಇವ್ರ ಮನೆಗೆ ಬಂದ್ರಂತೆ. ಬಂದ್ಬಿಟ್ಟು ಕೇಳ್ತಾರೆ, ಅವ್ರ ಅಷ್ಟೊತ್ತಿ ರಾಯರ ತಂದೆ ಇರಲಿಲ್ಲ, ಆಗ ಅಣ್ಣ ಗುರುರಾಜಾಚಾರ್ಯ ಇದ್ರು ಅಷ್ಟೇನೆ. ಅವ್ರನ್ನ ಕೇಳ್ತಾರೆ, ನಿಮ್ಮ ತಂಗಿ ತುಂಬಾ ಗುಣವತಿ ಅಂತ ಕೇಳಿದ್ದೇವೆ, ನಮ್ಮ ಹುಡುಗ ಭಾರಿ ವಿದ್ವಾಂಸ, ಆತನಿಗೆ ಕೊಟ್ಟು ಮದುವೆ ಮಾಡ್ತೀರಾ, ಅದು ಕೇಳಕ್ ಬಂದಿದ್ದೇವೆ ಅಂತ ಬಂದ್ರೆ. ಹಿಂದಿನ ಕಾಲದ ಪದ್ಧತಿ ಹಾಗೆ, ವರನ ಮುಂದೆ ಕನ್ಯೆ ತೋರಿಸೋ ಪದ್ಧತಿ ಹಿಂದೆ ಇರಲಿಲ್ಲ. ಅದು ಇತ್ತೀಚೆಗೆ ಬಂದಿದ್ದಷ್ಟೇನೆ. ಶಾಸ್ತ್ರದ ಪ್ರಕಾರ ಕನ್ಯೆಯನ್ನು ಹುಡ್ಕೊಂಡು ವರನ ಕಡೆಯವರು ತಾವೇ ಹೋಗಬೇಕು, ಅಲ್ಲಿ ಸ್ಟೇ ಮಾಡ್ಕೊಂಡು ಬರಬೇಕು. ಹೊರತು ಕನ್ಯೆಯನ್ನು ತೋರ್ಸಕ್ ಬರ್ತಾರೆ ಅಂದ್ರೆ ಮೈನಸ್ ಪಾಯಿಂಟ್ ಇದ್ದ ಹಾಗೆ, ವರನ ಕಡೆಯವ್ರು ನೋಡಿ ಇವತ್ತಾಗಲ್ಲ, ನೋಡಕ್ ಹೋಗ್ತಾರೆ ಮೈನಸ್ ಪಾಯಿಂಟ್ ಇದ್ದ ಹಾಗೆ. ಅವನೇ ಕೇಳ್ಕೊಂಡು ಬಂದ ಅಂದ್ರೆ ಡಿಫೆಕ್ಟ್ ಇರಬೇಕು ಅಂತ ತಿಳ್ಕೊಂಡ್ಬಿಡ್ತಾರೆ ಪಾಪ. ತಪ್ಪದು, ನಿಜವಾಗ್ಲೂ ಕನ್ಯೆಯನ್ನು ಹುಡುಕು ವರನ ಕಡೆಯವರೇ ಬರಬೇಕಾದ ಶಾಸ್ತ್ರ ವಿಧಿ ಅದು. ಅವ್ರು ಹೇಳ್ತಾರೆ, ವೆಂಕಮ್ಮನ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿದಾಗ ಅವ್ರು ಆಗಲಿ ಅಂತ ಹೇಳಿ ಮದುವೆ ಮಾಡಿಕೊಟ್ರಂತೆ. ಆ ಮದುವೆ ಆದವರು ಲಕ್ಷ್ಮೀ ನರಸಿಂಹಾಚಾರ್ಯರು, ದೊಡ್ಡ ವಿದ್ವಾಂಸರವರು. ಅವರ ಮಕ್ಕಳು, ವೆಂಕಮ್ಮನಿಗೆ ಇಬ್ಬರು ಮಕ್ಕಳಾಗ್ತಾರೆ, ಒಬ್ಬರು ನಾರಾಯಣಾಚಾರ್ಯ ಅಂತ ಒಬ್ರು, ಆನಂದ ತೀರ್ಥಾಚಾರ್ಯರು ಅಂತ ಒಬ್ರು. ನಾರಾಯಣಾಚಾರ್ಯ ಬರೆ ರಾಘವೇಂದ್ರ ವಿಜಯ ಬರೆದವರು. ಆಮೇಲೆ ಅವರ ಅಕ್ಕನ ಮಗ ರಾಯರ ಚರಿತ್ರೆ ಬರೆದಿದ್ದಾರೆ. ಆಮೇಲೆ ಇದೆಲ್ಲ ಅಲ್ಲಿಂದ ಅಷ್ಟು ದೂರದಿಂದ ಹುಡ್ಕೊಂಡು ಮದುವೆ ಯಾತಕ್ಕೆ ಮಾಡಿಕೊಂಡು ಹೋದ್ರು ಬಂದು ಸುಸಂಸ್ಕೃತ ಮಠದಲ್ಲಿ ಹುಟ್ಟಿದ್ದಾಳೆ. ವ್ರತಗಳ ಬಗ್ಗೆ, ಧರ್ಮದ ಬಗ್ಗೆ, ಶಾಸ್ತ್ರದ ಬಗ್ಗೆ, ದೇವರ ಬಗ್ಗೆ ಒಳ್ಳೆ ನಂಬಿಕೆ ಇರುತ್ತೆ ಅಂತ ಅರ್ಥ. ಇವತ್ತಿನ ಕಾಲ ತುಂಬಾ ಬದಲಾಗಿದೆ. ಅಂಥವ್ರ ಮಕ್ಕಳು ಹೆಚ್ಚು ದಾರಿ ತಪ್ಪಿರ್ತಾರೆ ಅಂತ ಕಾಲ ಇದು. ಎಷ್ಟೋ ಜನ ಹೇಳ್ತಾರೆ, ತುಂಬಾ ತುಂಬಾ ದೊಡ್ಡ ಮನೆತನದವ್ರ ಮನೆಯೊಳಗೆ ಧರ್ಮ ಅಂಬುದು ಪೂರ್ತಿ ಹೋಗಿರೋ ಕಾಲ ಇದು. ಒಂದು ಎಲ್ಲ ಎಕ್ಸೆಪ್ಷನ್ಸ್ ಇರುತ್ತೆ, ಅದು ಬೇರೆ ಮಾತು. ಆದರೆ ಸುಸಂಸ್ಕೃತ ಮನೆತನದ ಒಂದು ಇಂಪ್ಯಾಕ್ಟ್ ಆಗಿರಬೇಕು. ಸುಭದ್ರೆಯ ನಡವಳಿಕೆ ಲೋಕಮಾನ್ಯವಾದ ನಡವಳಿಕೆಯಾಯಿತು. ಅರ್ಜುನ ಒಪ್ಕೊಂಡ, ಒತ್ತಾಯ ಮಾಡಲಿಲ್ಲ. ಹೌದು, ಕೃಷ್ಣ ನನಗೆ ಹಾಗೆ ಹೇಳಿದ್ದ ಸುಭದ್ರೆ, ಸ್ವಲ್ಪ ತಪ್ಪು ಮಾಡಿದೆ ನಾನು ಅಂತ ಹೇಳಿಬಿಟ್ಟು ಕೃಷ್ಣ ಅಂತ ನೆನಪು ಮಾಡಿಕೊಂಡಂತೆ. ಕೃಷ್ಣ ಎದೆ ನಿಂತ್ಕೊಂಡಿದ್ದಾರೆ ಅಲ್ಲಿ, ಅನ್ಕೋತಲಕ್ಕೆ ಭಗವಂತ ಬಂದಾಯ್ತಾಗ್ಲೇನೆ. ಕೃಷ್ಣ ಅಲ್ಲೊಂದಿದೆ, ಆ ರೂಪದಲ್ಲಿದ್ದಾನೆ, ಇನ್ನೊಂದು ರೂಪದಿಂದ ಬಂದಿದ್ದಾನೆ. 16,108 ಹೆಂಡಂದ್ರ ಮನೆಯಲ್ಲಿ ಅಷ್ಟು ರೂಪ ತಗೊಂಡಿದ್ದ ಕೃಷ್ಣನಿಗೆ 2 ರೂಪ ತಗೊಳ್ಳೋದು ಭಾರಿ ಕಷ್ಟನಾ? ಅಲ್ಲೊಂದು ರೂಪ, ಇಲ್ಲೊಂದು ರೂಪ. ಅರ್ಜುನ, ಏನು ನಾನು ಮದುವೆ ಆಗಬೇಕಾಗಿದೆ, ಈಗ ಇನ್ನು ಚಾತುರ್ಮಾಸ ಮುಗಿತು ಹೋಗಬೇಕಲ್ಲ ಅಂತ ಕೇಳಿದ ತಕ್ಷಣ, ಇನ್ನು ಹೋಗಬೇಕಾಗುತ್ತೆ, ಹೋದ್ಮೇಲೆ ಮತ್ತೆ ಅರ್ಜುನ ಸಮಸ್ಯೆನೆ, ಅದಕ್ಕೆ ಅಷ್ಟೊಳಗೆ ಮದುವೆ ಆಗಬೇಕು ಅಂತ ಕೇಳುತ್ತಾನೆ. ಕೃಷ್ಣ ಹೇಳ್ತಾರೆ, ಯೋಚನೆ ಮಾಡಬೇಡ ಅಂತ ಹೇಳಿ ವಸುದೇವ ದೇವಿಕೆಯರನ್ನು ಕರೆಸ್ತಾನೆ. ಅದರ ಜೊತೆಗೆ ಇಂದ್ರ ಶಚಿಯರನ್ನು ಕರೆದಂತ ಕೃಷ್ಣ ದೇವಲೋಕದ ಅವರಿಬ್ರು ಬರ್ತಾರೆ ಅಲ್ಲಿ, ಆ ಕ್ಷಣದೊಳಗೆ ಬರ್ತಾರೆ. ಕೃಷ್ಣ ಸಾಕ್ಷಾತ್ ನಾರಾಯಣ ಅಂತ ಹೇಳಿದ್ರೆ ಸಾಕ್ಷಿ ಇದು. ಒಂದು ಇಂದ್ರದೇವರನ್ನು ತಪಸ್ಸು ಮಾಡಬೇಕಾದ್ರೆ ಎಷ್ಟು ದಿವಸ ಬೇಕು? ಹೇ ಇಂದ್ರ ಅಂದ್ರೆ ಇಂದ್ರದೇವರು ಬಂದರು, ಶಚಿ ಬರಲೇ ಶಚಿಯನ್ನು ಕರ್ಕೊಂಡು ಬಂದರು. ಅವರಿಬ್ರು ಯಾತಕ್ಕೆ ಬೇಕು ಅಂದ್ರೆ ಅರ್ಜುನ ಪರವಾಗಿ ಕುತ್ಕೊಂಡು ಹಸಿ ಮನೆ ಮೇಲೆ ಕೊಡಬೇಕು. ಅವರು ವಸುದೇವ ದೇವಕ್ಕೆ ದಾರಿ ಹೇರಿಕೊಡಬೇಕು, ಅವ್ರ ದಾರಿ ಎರೆಸ್ಕೋಬೇಕು, ಅಷ್ಟು ಏರ್ಪಾಟ್ ಮಾಡಿದಂತ ಕೃಷ್ಣ. ಇದೆಲ್ಲ ನಡೀತಿರೋದು ರಾತ್ರಿ ಹೊತ್ತಿನೊಳಗೆ, ಅದು ಕೂಡ ಮದುವೆ ಮದುವೆಗೆ ರಾತ್ರಿ ನಿಷಿದ್ಧ ಅಲ್ಲ, ಉಪನಯನ ರಾತ್ರಿ ಮಾಡಬಾರ್ದು ಅಷ್ಟೇನೆ. ಮದುವೆ ವೆಂಕಟೇಶ್ ಕಲ್ಯಾಣವಾಗಿದ್ದು ಕೂಡ ಶುಕ್ರವಾರ ಸಾಯಂಕಾಲವೇ ಹೊರತು ಬೆಳಿಗ್ಗೆ ಅಲ್ಲ. ಅದು ಬಂದು ಮದುವೆಗೆ ಸಾಯಂಕಾಲ ತಪ್ಪೇನೂ ಅಲ್ಲ, ಆದರೆ ಉಪವಾಸ ಇರಬೇಕಷ್ಟೇ. ಅವರು ಉಪವಾಸ ಇರೋ ಕಾನ್ಸೆಪ್ಟ್ ಏಕಾದಶಿನ ಇರೋದೆಲ್ಲ ಪಾಪ ಒತ್ತಾಕಿರ್ತಾರೆ ಇವರೆಲ್ಲ ಕೂಡ. ಉಪವಾಸ ಧಾರೆ ಎರೆಯೋದಕ್ಕಿಂತ ಮುಂಚೆ ವರ ಕನ್ಯೆ ಕನ್ಯಾದಾನ ಮಾಡೋರು, ಕನ್ಯಾದಾನ ಸ್ವೀಕಾರ ಮಾಡೋರು, ಉಪವಾಸ ಇದ್ದು ಆ ಯಜ್ಞ ಅದು ಯಜ್ಞದಲ್ಲಿ ಪಾಲ್ಗೊಳ್ಬೇಕು ಅಂತ ನಿಯಮ ಉಂಟು. ರಾತ್ರಿ ಹೊತ್ತು ಎಲ್ಲ ಬಂದರು ಕೃಷ್ಣ. ಎಲ್ಲ ಆ ಕಾಲಕ್ಕೆ ಋಷಿಮುನಿಗಳು ಬಂದಿದ್ದಾರೆ, ಅದು ವಿಶೇಷ. ಉಳಿದ ಯಾದವರು ಯಾರು ಇಲ್ಲ ಅಲ್ಲಿ. ಋಷಿಮುನಿಗಳನ್ನು ಕೊಡಿಸಿ ಅವ್ರ ಮುಂದೆ ಶಾಸ್ತ್ರೋಕ್ತವಾದ ಮದುವೆ ಮಾಡಿಸ್ತಾ ಇದ್ದಾರೆ. ಶಾಸ್ತ್ರೋಕ್ತವಾದ ಮದುವೆ ಮಾಡಿಸಿ ಕೃಷ್ಣ ಒಬ್ಬನಿದ್ರೆ ಸಾಕಲ್ಲ, ಲಕ್ಷ್ಮೀ ದೇಶ ಪರಿಗ್ರಹ ಮಂಗಳಾಷ್ಟಕ ಯಾರು ಹೇಳ್ತೇವೋ ಅಂತ ಕೃಷ್ಣ ಅಲ್ಲಿದ್ದಾನೆ. ಇಂದ್ರಾದಿ ದೇವತೆ ಸಾಕ ಇಂದ್ರದೇವರಿದ್ದಾರೆ. ಎಲ್ಲ ಮದುವೆ ಮುಗಿಸಿ, ಅರ್ಜುನ ನಿನ್ನ ಮದುವೆ ಆಗಿದೆ, ಇರಬೇಡ, ಬಲರಾಮದೇವ ಬರೋರೊಳಗೆ ಜಾಗ ಖಾಲಿ ಮಾಡ್ಬೇಕು ನೀನೀಗ, ಆದಷ್ಟು ಬೇಗ ಇಲ್ಲಿಂದ ಹೊರಡು ಅಂತ ಹೇಳಿ ಆದಷ್ಟು ಬೇಗ ಇಲ್ಲಿಂದ ಹೊರಡು. ಇಂದ್ರ ಶಚಿಯರನ್ನ ಸ್ವರ್ಗಕ್ಕೆ ಕಳಿಸಿಬಿಡ್ತಾನೆ, ವಸುದೇವ ದೇವರ ಆ ಕಡೆ ಕಳಿಸ್ತಾನೆ. ಇವರು ಬೀಳ್ಕೊಟ್ಬಿಟ್ಟು, ಅರ್ಜುನ ನಿನ್ನನ್ನು ಹೊರಡು, ಹೇಗೆ ಹೋಗ್ಬೇಕು ದ್ವಾರಕೆ? ಅದು ಒಂದು ಮೊದಲನೇದಾಗಿ ದೊಡ್ಡ ಅತ್ಯಂತ ಸುಭದ್ರವಾದ ವ್ಯವಸ್ಥೆ. ಒಂದು ನರಪೀಳೆ ಒಳಗೆ ಹೋಗಾಗಿಲ್ಲ, ಹೊರಗೆ ಬರಹಾಗಿಲ್ಲ ಅಂತ ವ್ಯವಸ್ಥೆ ಮಾಡಿದ್ದಾರೆ. ಟೈಟ್ ಸೆಕ್ಯೂರಿಟಿ ಅಂತ ಅಂತಿರ್ತಾರೆ ನೋಡಿ ಈಗಿನ ಕಾಲಕ್ಕೆ. ಇಂದು ಟೈಟ್ ಸೆಕ್ಯೂರಿಟಿಯಲ್ಲಿ ಏನೋ ಆಗಿಬಿಡುತ್ತೆ ಈಗ, ಕಾರಲ್ಲಿ ಏನಾಗ ಸಂಭವನೇ ಇಲ್ಲ ಅಂತ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಹೊರಗೆ ಹೇಗೆ ಹೋಗ್ಬೇಕು ಅರ್ಜುನ ಅಲ್ಲಿಂದ? ಮೊದಲನೇದಾಗಿ ದೊಡ್ಡ ಊರು, ಎರಡನೇದೊಳಗೆ ದೊಡ್ಡ ಸೈನ್ಯ ಇದೆ, ಆಮೇಲೆ ನೋಡಿದ್ರೆ ಕೋಟೆ ಇದೆ, ಅದ್ರ ಹೊರಗಡೆ ಸಮುದ್ರ ಇದೆ, ಒಂದೊಂದೊಂದು ದಾಟೋದು ಭಾರಿ ಕಷ್ಟ. ಹೇಗೆ ಹೋಗ್ಬೇಕಾತ ಈಗ? ಅರ್ಜುನ ಕೃಷ್ಣ ಹೇಳ, ಅರ್ಜುನ ಏನು ಯೋಚನೆ ಮಾಡಬೇಡ, ನನ್ನ ರಥ ಇದೆ, ತಗೋ ಕೂತ್ಕೊಂಡು ಹೊರಡು ಅಂತ ಹೇಳುತ್ತಾರೆ. ಕೃಷ್ಣ ತನ್ನ ರಥವನ್ನು ಅರ್ಜುನಿಗೆ ಕೊಡ್ತಾನೆ. ಎಂಥ ಕರುಣಾಳು ಪರಮಾತ್ಮ! ಏನು ಕರುಣಾ ನಿಧಿಯೋ ಹರಿ, ಮತ್ತೇನು ಭಕ್ತಾಧೀನೋ, ಇನ್ನೇನು ಈತನ ಲೀಲೆ. ತನ್ನ ರಥವನ್ನು ಕೊಡ್ತಾನೆ. ಹಿಂದೆ ಹೇಳಿದ್ದೆ, ಪೆನ್ನು ಕೊಟ್ಟರೆ ಕ್ಯಾಪ್ ಇಟ್ಕೊಂಡು ಕೊಡ್ತಾನೆ ಮನುಷ್ಯ. ಅಂಥದ್ರ ತನ್ನ ರಥ ಯಾರು ಕೊಡ್ತಾರೆ ಲೆಕ್ಕ? ಕೃಷ್ಣನ ರಥ ಅಂದ್ರೆ ಯಾವುದೋ ಕಟ್ಟಿಗೆ ರಥ ಅಲ್ಲ, ಅದು ಚಿನ್ನದ ರಥ, ರಥಗಳಿಂದ ಅಲಂಕೃತವಾದಂತ ರಥ ಅದು. ಅದು ಆ ರಥ ಕೊಟ್ಟನಂತೆ ಅರ್ಜುನ, ಹೋಗಿ ಕುತ್ಕೊಂಡು ಹೋಗು ಅಂತ ಹೇಳ್ತಾರೆ. ನಮಗೆಲ್ಲ ಭಾರಿ ದುಃಖ ಆಗಿಬಿಡುತ್ತೆ, ನಮಗೂ ಕೊಡಬಾರ್ದಾಗಿತ್ತು ಕೃಷ್ಣ ರಥವನ್ನ, ಅಂಥ ಚೆನ್ನಾಗಿರೋ ರಥ ಅಂತ ಕೇಳಿದರೆ ದಡ್ರಿದ್ದೀರಿ, ಎಲ್ಲರಿಗೂ ಪರಮಾತ್ಮ ರಥ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬರಿಗೂ ರಥ ಕೊಟ್ಟಿದ್ದಾನೆ ಪರಮಾತ್ಮ. ಕಠೋಪನಿಷತ್ ಹೇಳ್ತಾ ಇದೆ, ರಥ ಯಾವ್ದು ಗೊತ್ತಾ? ಈ ದೇಹವೇ ರಥ ಅಂತ ಹೇಳ್ತಾರೆ. ಈ ದೇಹವೇ ರಥ. ಇದು ಕುದುರೆಗಳು ಯಾವ್ದು ಗೊತ್ತಾ? ಇಂದ್ರಿಯಗಳೇ ಕುದುರೆಗಳು. 11 ಕುದುರೆಗಳ ರಥ ಇದು. ಒಂದು 10 ಹೊರಗಿದೆ, ಒಂದು ಒಳಗಿದೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ದೇಹೋ ರಥ ಎಲ್ಲ ಕಠೋಪನಿಷತ್ ಹೇಳ್ತಾರೆ. ಇಂದ್ರಿಯಾಣಿ ಹಯಾನಾಹು, ಇಂದ್ರಿಯಗಳೆಲ್ಲ ದಶರಥ ಅಂತ ಕರೀತಾರೆ ನೋಡಿ. 10 ಕುದುರೆಗಳಿರ್ತಕ್ಕಂಥ ರಥ ಇದು ಒಂದು. ಇಂದ್ರಿಯಗಳು ಎಳ್ಕೊಂಡು ಹೋಗ್ತಾ ಇರುತ್ತಲ್ಲ, ಕುದುರೆ ಎಳ್ಕೊಂಡು ಹೋಗ್ತಾ ಇದೆ, ಮುಂದೆ ಸಾಧನೆ ಮಾಡಲಿಕ್ಕೆ ಅಂತ ಹೊರಟ್ರೆ ವೈಕುಂಠಕ್ಕೆ ಹೋಗ್ತಕ್ಕಂಥ ರಥ ಈ ದೇಹ ಅಂತ ಕರೀತಾರೆ. ಅದಕ್ಕೆ ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ, ಹುಚ್ಚಪ್ಪ ಗಡಿರ ಅಂತ ಕರೆದಿದ್ದೆ. ಅದಕ್ಕೇನೆ ಗುಡಿಸಿ ನೀನು ಹೋಗು ಅಂತ ಹೇಳ್ತಾನೆ. ಸಾರಥಿ ಬೇಕಲ್ಲ, ಡ್ರೈವರೇ ಇಲ್ಲ, ಅದಕ್ಕೆ ಏನು ಮಾಡಬೇಕೀಗ? ನೋಡಿ ಸೈನ್ಯ ದಾಟಬೇಕು, ಸಾರಥಿ ಎಲ್ಲಿಂದ ಸಿಗಬೇಕು? ಅದಕ್ಕೆ ಅರ್ಜುನ, ಯೋಚನೆ ಮಾಡಬೇಡ, ನನ್ನ ತಂಗಿ ಸುಭದ್ರೆಗೆ ಸಾರಥ್ಯ ಹೇಳ್ಕೊಟ್ಟಿದ್ದೇನೆ, ಅವಳು ಸಾರಥ್ಯ ಮಾಡ್ತಾಳೆ ಅಂತ ಹೇಳಿದ್ನಂತೆ. ಕೃಷ್ಣ ಸುಭದ್ರೆ ಕರೆದು ಸುಭದ್ರೆ ಸ್ವಲ್ಪ ರಥ ಓಡಿಸೋದು ಕಲ್ತ್ಕೊಬಂದು ಹಿಂದೆ ಕಳಿಸಿದ್ನಂತೆ. ಯಾತಕ್ಕೆ ಅಂತ ಕೃಷ್ಣ ಹೇಳಿಲ್ಲ, ಇವತ್ತು ಉಪಯೋಗಕ್ಕೆ ಬರ್ತಾ ಇದೆ. ಅಂದ್ರೆ ದೇವರು ಏನ್ ಮಾಡ್ತಾರೆ ನಮಗೆ ಗೊತ್ತಾಗೋದಿಲ್ಲ, ಎಲ್ಲ ಹೋದಾಗ ಏನೋ ಹೊಂದಿರ್ತಾರೆ, ಮುಂದೆ ಯಾವುದೋ ಕಾಲಕ್ಕೆ ಉಪಯೋಗ ಬಂದ್ಬಿಡುತ್ತೆ. ಅದಕ್ಕೆ ದೇವ್ರ ಮೇಲೆ ಭಾರ ಹಾಕಿದ್ರೆ ಒಳ್ಳೇದಾಗಲೇಬೇಕು, ಇಲ್ಲದ ಹೋದ್ರೆ ಎಂದೂ ಒಳ್ಳೇದಾಗ ಸಂಭವ ಇಲ್ಲ. ಸುಭದ್ರೆಗೆ ಸಾರಥ್ಯವನ್ನು ಕಲಿಸಿದ್ದ, ಸಾರಥ್ಯ ಕುತ್ಕೊಂಡಿದ್ದಾರೆ. ಹಿಂದಿನ ಕಾಲಕ್ಕೆ ರಾಜ ಸಾಮಾನ್ಯವಾಗಿ ರಾಜಕನ್ಯರಿಗೆ ಸಾರಥ್ಯ ಬರ್ತಿತ್ತು, ಇವತ್ತು ಅಷ್ಟೇ. ಶ್ರೀಮಂತ ಮೇಲೆ ಕಾರ್ ಇತ್ತು ಅಂದ್ರೆ ಮನೆಯವರ ಡ್ರೈವಿಂಗ್ ಕಲ್ತು ಬಿಟ್ಟಿರ್ತಾರೆ ಸಾಮಾನ್ಯವಾಗಿ. ಸಾಮಾನ್ಯ ಡ್ರೈವಿಂಗ್ ಬರೋದು ಅಭ್ಯಾಸ. ಆದ್ರೆ ಅಲ್ಲಿ ಆ ರೀತಿ ಬಂದಿದ್ದಲ್ಲ, ಕೃಷ್ಣ ಉದ್ದೇಶಪೂರ್ವಕ ಹೇಳಿ ಕಳಿಸಿದ್ದಾರೆ. ಸತ್ಯಭಾಮಾದೇವಿ ಸಾರಥ್ಯ ಮಾಡಿದ ಕಥೆ ಬರುತ್ತೆ, ನರಕಾಸುರನ ವಧೆ ನಚ್ಚರಿಸಿ ಬರ್ತಾ ಇದೆಯಲ್ಲ. ನರಕಾಸುರನ ವಧೆಯ ಕಾಲಕ್ಕೆ ಸತ್ಯಭಾಮಾದೇವಿ ಕೃಷ್ಣನ ಮುಂದೆ ಕೂತು ಗರುಡನ ಮೇಲೆ ಕೂತಿದ್ದಾರೆ, ಯುದ್ಧವನ್ನು ಮಾಡ್ತಾರೆ ಸತ್ಯಭಾಮಾದೇವಿ. ಅದೇ ರೀತಿ ದಶರಥ ಯುದ್ಧಕ್ಕೆ ಹೋದ ಕಾಲ ಕೈಕೇಯಿ ಸಾರಥಿಯಾಗಿ ಕೂತಿರ್ತಾಳೆ. ದಶರಥ ಮೂರ್ಛಿತನಾಗಿ ಬಿದ್ದ ಕುದುರೆ ರಥ ಓಡಿಸ್ಕೊಂಡು ಹೋಗ್ತಾಳೆ ಕೈಕೇಯಿ. ಆದ್ದರಿಂದ ರಾಜಮನೆತನದ ಸ್ತ್ರೀಯರಆಗಳಿಗೆ ಅದು ಸಾಮಾನ್ಯವಾಗಿ ಬರೋದು. ಆದರೆ ಸಾಮಾನ್ಯ ಡ್ರೈವಿಂಗ್ ಉಪಯೋಗ ಇಲ್ಲ ಇಲ್ಲಿ. ಎಕ್ಸ್ಪರ್ಟ್ ಸಮುದ್ರ ದಾಟಬೇಕಲ್ಲ, ಹೇಗೆ ಡ್ರೈವ್ ಮಾಡ್ಬೇಕು ಲೆಕ್ಕ ಹಾಕಿ? ಅದಕ್ಕೆ ಭಾರಿ ಎಕ್ಸ್ಪರ್ಟ್ ಆಗಿರಬೇಕು. ಅರ್ಜುನ ಕೃಷ್ಣ ಆ ರೀತಿ ಮಾಡಿಸಿದ್ದ ಸುಭದ್ರೆಯನ್ನ ಕುತ್ಕೊಂಡಿದ್ದಾರೆ, ನೀವಿನ್ನು ಹೊರಡಿ ಅಂತ ಹೇಳಿದರು. ಬೆಳಗಿನ ಜಾವ ಬರ್ತಾ ಇದೆ, ಬೆಳಗಿನ ಜಾವ ಬರ್ತಾ ಇದೆ, ನೀವು ಹೊರಡಿ ಅಂತ ಹೇಳಿ ಕೃಷ್ಣ ತಾನು ಎಲ್ಲ ಕಡೆ ಸರ್ವಾಂತರ್ಯಾಮಿ ಎದುರಿ ಇಲ್ದಾಗ ಹೊರಟ ಹೊರಟ ಮಾಡಿಬಿಡ್ತಾನೆ. ಅರ್ಜುನ ಸುಭದ್ರೆ ರಥ ಓಡಿಸ್ತಾಳೆ, ಅರ್ಜುನ ಕೂತಿದ್ದಾನೆ, ರಥ ಓಡ್ತಾ ಇದೆ. ಜನ ಆಗಲೇ ಈಗಿನ ಕಾಲದ ಜನ ಆಗಿದ್ರೆ ಅರ್ಜುನ ಸುರಕ್ಷಿತ ಹೋಗ್ಬಿಡ್ತಾ ಇದ್ದ. ಹೇಗೆ 9 ಕೇಳ್ತಿದ್ರು, ಯಾರು ಇರ್ತೀವಿ? ಅರ್ಜುನ ಇರ್ತಿದ್ದಿಲ್ಲ ಅಷ್ಟೊತ್ತಿಗೆ. ಅದೆಲ್ಲ ಬೇಗ ಹೇಳೋ ಕಾಲ ಆದ್ರೆ ಎಲ್ಲ ಎದ್ಬಿಟ್ಟಿದ್ದಾರೆ ಅರುಣೋದಯಕ್ಕೇನೆ. ಎಲ್ಲ ದಾರಿ ಬೀದಿಗಳೆಲ್ಲ ಜನ ಸಂದಣಿ ತುಂಬಿ ಹೋಗಿದೆ, ಸೈನಿಕರಿದ್ದಾರೆ. ರಥ ಓಡಿಸ್ಕೊಂಡು ಅರ್ಜುನ ಹೋಗ್ತಿದ್ದಾನೆ, ಜನ ನೋಡ್ತಿದ್ದಾರೆ. ಆಶ್ಚರ್ಯನೇ ಆಶ್ಚರ್ಯ, ಏನು ಸ್ವಾಮಿಗಳು ಅಂತ ಪಾಪ, ಆಶ್ಚರ್ಯನೇ ಆಶ್ಚರ್ಯ, ಸ್ವಾಮಿಗಳು ಹೋಗ್ತಾ ಇದ್ದಾರೆ. ಅದು ಹೇಗೆ? ಕಿಂ ಕಿಮೇತ ತ್ರಿದಂಡಿ ಕನ್ಯಾಂಹರ ತೇಷ ಕೋದಂಡ ಪಾಣಿಹಿ. ಸ್ವಾಮಿಗಳು ದಂಡ ಬಿಟ್ಟು ಕೋದಂಡ ಹಿಡ್ಕೊಂಡು ಹೊರಟು ಬಿಟ್ಟಾರಲ್ಲ. ಈಗ ದಂಡ ಕೋದಂಡ, ದಂಡ ಎತ್ತಿಗಿಡೋದು, ಕೋದಂಡ ಅಂದ್ರೆ ಬಿಲ್ಲು ಅಂತ. ಎಷ್ಟು ಸಂಸ್ಕೃತದ ಸಾರಸ್ಯ ಬೇರೆ ಕಡೆ ಬರೋದಿಲ್ಲ. ಅದು ದಂಡ ಬಿಸಾಕಿ ಕೋದಂಡ ಹಿಡ್ಕೊಂಡು ಸ್ವಾಮಿಗಳು ಹೊರಟು ಬಿಟ್ಟರು. ಪಾಪ ದಿವಸ ಮಂತ್ರಾಶಿಸುವ ಅಭ್ಯಾಸ ಆಗಿತ್ತು ಅವರಿಗೆ. ಚಾತುರ್ಮಾಸ ಕಾಲಕ್ಕೆ ಹೋಗಿ ಹೋಗಿ ಸೇವೆ ಮಾ, ಎಲ್ಲ ಜನರು ಪರಿಚಯ. ಅರ್ಜುನ ಈಗ ನೋಡಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಏನ್ ಹಿಂಗ್ ಮಾಡ್ತಿದ್ದಾರೆ, ಜೋರ ಕೂಗ್ತಿದ್ದಾರೆ, ಏನಿದು ಏನಿದು ಅಂತೇಳಿ. ಸುಭದ್ರೆ ಓಡಿಸ್ತಾಳೆ, ಜನಕ್ಕೆ ಗೊತ್ತು ಯಾರು ದೊಡ್ಡವರು ಯಾರು ಊರಲ್ಲಿಲ್ಲ ಅಂತ ಹೇಳಿಬಿಟ್ಟು ಏನೋ ಆಗೋಗ್ಬಿಟ್ಟಿದೆ ಎಂದು ಕೂಗ್ತಾ ಇದ್ದಾರೆ. ಅರ್ಜುನ ಹೊರಟೇ ಬಿಡ್ತಾರೆ, ಸೈನಿಕರು ಯುದ್ಧ ಶುರು ಮಾಡಿಬಿಡ್ತಾರೆ. ಭಯಂಕರ ಯುದ್ಧ ನಡೀತಾ ಇದೆ. ಅರ್ಜುನ ಯುದ್ಧ ಮಾಡ್ತಾನಾಗ ಅರ್ಜುನ ಯಾತಕ್ಕೆ ವೀರ ಅಂತ ಕರೀತಾರೆ ಅಂತ ಅವತ್ತು ಗೊತ್ತಾಗುತ್ತೆ. ಮಹಾವೀರ ಅರ್ಜುನ ಅದಕ್ಕೆ ವರ್ಣನೆ ಮಾಡಿದ್ದು, ಎತ್ರ ಪಾರ್ಥೋ ಧನುರ್ಧರ, ಪಾರ್ಥ ಏವ ಧನುರ್ಧರ. ಅರ್ಜುನಂತ ಅಸ್ತ್ರಜ್ಞ ಸಿಗೋದು ಭಾರಿ ಕಷ್ಟ. ಭೀಮನ ಹೊರತು, ಬದರಾಮನ ಹೊರತು, ಅಶ್ವತ್ಥಾಮನ ಹೊರತು ಅರ್ಜುನನ ಮಟ್ಟಕ್ಕೆ ಬರೋರು ಇನ್ಯಾರೂ ಇರಲಿಲ್ಲ. ಅಂಥ ಒಂದು ಸಮರ್ಥ ಅರ್ಜುನ. ಆತನಿಗೆ ಬರೀ ಯುದ್ಧ ಮಾಡೋದು ಕಷ್ಟ ಅಲ್ಲ, ತುಂಬಾ ಕೆಲಸ ಇದೆ ಆತನಿಗೀಗ. ಸುಮ್ಮನೆ ಹೊಡೆಯೋಗಿಲ್ಲ ಆತ ಯಾರನ್ನು ಹೊಡೆದಾಗೆ, ಎಲ್ಲ ಕೃಷ್ಣನ ಕಡೆಯವರು, ಒಬ್ಬನು ಹೊಡೆಯೋಗಿಲ್ಲ. ಇನ್ನು ಅರ್ಥ ಮಾಡ್ಕೋಬೇಕು ಅರ್ಜುನ ಎಷ್ಟು ಸಮಸ್ಯೆ ಇದೆ ಅಂದ್ರೆ, ಸುಮ್ಮನೆ ಹೊಡೆ ಪಟ ಪಟ ಬಾಳ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಒಬ್ಬರು ಹೊಡೆಯೋಗಿಲ್ಲ. ಆದ್ರೆ ಬಿಟ್ಟು ಅವ್ರು ಹೊಡಿತಾರೆ, ಬಿಡಾಗಿಲ್ಲ ಅವರಿಗೆ. ಇವರಿಗೆ ಕೃಷ್ಣ, ಇವರಿಗೆ ಗೊತ್ತು ಅರ್ಜುನಿಗೆ ಗೊತ್ತು, ಇವರೆಲ್ಲ ಕೃಷ್ಣನ ಕಡೆಯವರು ಅಂತ ಹೇಳಿ. ಅವರಿಗೆ ಗೊತ್ತಿಲ್ಲ ಅವ್ರಿಗೆ ಅರ್ಜುನ ಅಂತ ಹೇಳಿಬಿಟ್ಟು. ಯಾರೋ ಸ್ವಾಮಿ ಅಂತ ತಿಳ್ಕೊಂಡಿರೋದು ಅರ್ಜುನ ಅಂತ ತಿಳ್ಕೊಂಡಿಲ್ಲ ಅವರೆಲ್ಲ ಕೂಡ. ಜೋರ ಹೊಡಿತಾ ಇದ್ದಾರೆ, ಈತ ಹೊಡೆಯಾಗಿಲ್ಲ. ಎಷ್ಟು ಕಷ್ಟ ಇದೆ ಯೋಚನೆ ಮಾಡಬೇಕು. ಅದೇನು ಸ್ವಲ್ಪ ಜನ ಸೈನಿಕರಲ್ಲ, ದೊಡ್ಡ ಸೈನ್ಯ ಇದೆ. ಹ್ಯಾ ಒಬ್ಬನೇ ಇದ್ದಾನೆ ಜೊತೆ, ಏನು ಮಾಡಾಗಿಲ್ಲ. ಅರ್ಜುನ ಕಲಿತ ಬುದ್ಧಿನೆಲ್ಲ ಉಪಯೋಗಿಸ್ತಾನೆ. ಅದಕ್ಕೆ ಲೋಕಮಾನ್ಯನಾಗಲಿಕ್ಕೆ ಅದೇ ಕಾರಣ. ಬಾಣ ಬಿಟ್ಟಿರಬೇಕು, ಒಬ್ಬರು ಸಾಯಬಾರದು ಅಲ್ಲ, ಒಬ್ಬರು ಕೈಕಾಲು ಮುರಿಬಾರದು ಅಲ್ಲ, ಒಬ್ಬರಿಗೆ ಗಾಯ ಆಗಬಾರದು ಅಲ್ಲ, ಒಬ್ಬರಿಗೆ ಹಾಯ ಅನ್ನಬಾರದು. ಆ ರೀತಿ ಬಾಣ ಹೊಡಿಬೇಕು. ಇದು ಮಾಡಿ ಕೃಷ್ಣನಿಗೆ ದ್ರೋಹ ಮಾಡಿದಾಗತ್ತಿಲ್ಲ, ಹೋದರೆ ಕೃಷ್ಣನಿಗೆ ದ್ರೋಹವಾಗ್ತಾ ಇದೆ. ಏನು ಮಾಡಬೇಕು? ಬಾಣಗಳನ್ನು ಬಿಟ್ಟನಂತೆ ಶಿಕ್ಷೆಯ ವಿದ್ಯಾಚ, ಎಷ್ಟು ಓದಿದ್ದ ಪಾಪ, ಎಷ್ಟು ಅನುಭವ ಇತ್ತು, ಎಲ್ಲ ಅಪ್ಲೈ ಮಾಡ್ತಾನೆ ಅವತ್ತಿನ ದಿವಸ. ಆತ ಬಾಣಗಳನ್ನು ಹೊಡೆದರೆ ಸೈನಿಕರು ಗುಂಪು ಬರ್ತಿದ್ರೆ ಬಾಣಗಳು ಹೋಗ್ತಿದ್ವಂತೆ. ಆಕಾಶ ತುಂಬಾ ಬಾಣಗಳು, ಎಲ್ಲಿ ನೋಡಿದ್ರು ಬಾಣಗಳ ಸುರಿಮಳೆ. ಅವರೆಲ್ಲ ಜನಗಳು ಬರ್ತಿದ್ರೆ ಅಡ್ಡ ನಿಲ್ಲಿಸ್ತಿದ್ದ ಹೋಗ್ಬಿಟ್ಟಷ್ಟೇ, ಟಚ್ ಮಾಡಾಗಿಲ್ಲ ಅವ್ರು, ಟಚ್ ಮಾಡಿಬಿಟ್ರೆ ಇದಾಗ್ಬಿಡುತ್ತವ್ರಿ ಪಾಪ, ಪೆಟ್ಟಾಗತ್ತೆ. ಸುಮ್ಮನೆ ಎಲ್ಲ ಮುಟ್ಟಬೇಕು ಅವರನ್ನು, ಅವ್ರು ಸ್ಟಾಪ್ ಆಗಬೇಕು. ಅವ್ರು ನೋಡ್ತಾರೆ, ಭಾರಿ ಆಶ್ಚರ್ಯವಾಗ್ತಾ ಇದೆ. ಒಬ್ಬನಿಷ್ಟು ಚೆನ್ನಾಗಿ ಯುದ್ಧ ಮಾಡ್ತಾ ಇದ್ದಾನೆ, ಒಬ್ಬರಿಗೊಂಚೂರು ಗಾಯ ಮಾಡ್ತಾ ಇಲ್ಲ, ಎಂಥ ಮಹಾನುಭಾವ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಹಿಂದೆ ನಾವು ಕೇಳಿದ್ವಿ, ಏಕಲವ್ಯ ಬಾಣ ಬಿಟ್ಟಾಗ ನಾಯಿ ಬಾಯಲ್ಲಿ ಸಿಕ್ಕಾಕೊಳ್ಳಿದ್ದು ಬಾಣ, ಒಂಚೂರು ಗಾಯ ಆಗಿದ್ದಿಲ್ಲ. ಅದಕ್ಕೆ ಆಶ್ಚರ್ಯ, ಒಂದು ನಾಯಿ ಬಾಯಿಯೊಳಗೆ ಬಾಣ ಬಿಟ್ಟಾಗ ಗಾಯ ಆಗಿದ್ದಿಲ್ಲ ಅಂತ ಹೇಳಿ ಆಶ್ಚರ್ಯವಾಯ್ತಲ್ಲ. ಲಕ್ಷಾಂತರ ಜನಗಳು ಬಾಣ ಬಿಟ್ಟರೆ ಒಬ್ಬರಿಗೊಂಚೂರು ಗಾಯ ಆಗಿಲ್ಲ. ಎಂಥ ಸಾಮರ್ಥ್ಯ ಇರಬೇಕು ಅರ್ಜುನನಿಗೆ, ಎಷ್ಟೋ ಥರ ಬೇಕಾಗಿದೆ ತನ್ನ ವೆಹಿಕಲ್ ತಾನು ನಿಲ್ಲೋದಿಲ್ಲ ತಕ್ಷಣನೆ, ಅದು ಬಾಣ ನಿಲ್ಲಿಸ್ಬೇಕಂದ್ರೆ ಸಾಮಾನ್ಯನಾ? ಆ ರೀತಿ ನಿಲ್ಲಿಸ್ತಾ ಸುರಕ್ಷಿತ ಮುಂದೆ ಹೋಗ್ತಾನೆ ಇದ್ದಾನೆ. ಸ್ವಲ್ಪತ್ತಿಗೆ ಅವರಿಗೆಲ್ಲ ಆಶ್ಚರ್ಯ ಶುರುವಾಗಿಬಿಡ್ತು. ಎಂಥ ಮಹಾಪರಾಕ್ರಮಿ ಇದ್ದಾನೆ ಇವನು, ಎಲ್ಲೋದ್ರು ಬಾಣ ಸುರಿಸ್ತಾನೆ, ನಮಗೆ ಅಪಾಯ ಮಾಡ್ತಾ ಇಲ್ಲ, ಏನಿದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಸೇನಾಧಿಪತಿ ಇದ್ದಾನೆ ವಿಪ್ರೂತು, ಅವನು ಯುದ್ಧಕ್ಕೆ ಬರ್ತಾನೆ. ವಿಪ್ರೂತು ಕೃಷ್ಣ ಹಿಡಿಬಿಟ್ಟಿರ್ತಾನೆ ಆಗ್ಲೇನೆ, ನಮ್ಮ ಅರ್ಜುನ ಅವನು ಮದುವೆ ಮಾಡಿಸಿ ಕಳಿಸ್ತಾ ಇರ್ತೇನೆ, ಹುಷಾರು, ಅವನು ಅಡ್ಡ ಮಾಡಬಾರದು ಅಂತ ಹೇಳಿರ್ತಾನೆ, ಅಡ್ಡಿ ಮಾಡಬಾರದು ಅವನಿಗೆ.